प्रसुप्ताम् सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रयोऽपि च प्राणस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् निकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओम्। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। मुकुन्दभक्त्यै गुरुभक्तियायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीलाम्। ಪರಮ ಪವಿತ್ರವಾದ ಶ್ರೀಮದ್ ಆಚಾರ್ಯರ ಮಹಾತ್ಮ್ಯವನ್ನು ವರ್ಣನೆ ಮಾಡಲಿಕ್ಕೆ ಅಂತ ಹೊರಟು ಹೇಗೆ ಅವರ ಅವತಾರವನ್ನು ಮಾಡಿದ್ದಾರೆ, ಎಷ್ಟು ಅತ್ಯದ್ಭುತವಾದ ರೀತಿಯಲ್ಲಿ ಬಾಲಲೀಲೆಗಳನ್ನು ತೋರಿಸಿದ್ದಾರೆ ಎಂಬುದನ್ನು ವಿವರಣೆ ಮಾಡ್ತಾ, ನಿನ್ನೆಯ ದಿವಸ ಅವರು ತಂದೆಯ ಋಣವನ್ನು ಪರಿಹಾರ ಮಾಡಿದ ವಿಚಾರವನ್ನು ಹೇಳಿದರು. ಅದನ್ನು ಶ್ರೀ ಜಗನ್ನಾಥದಾಸರು ಹುಣಸೆ ಬೀಜದಿ ಪಿತನ ಋಣವ ತಿದ್ದಿದ ಧೀರ ತತ್ವಸುವಾಲಿಯೊಳಗೆ ಹುಣಸೆ ಬೀಜದಿಂದ ತಂದೆಯ ಋಣವನ್ನು ಪರಿಹರಿಸಿದವರು ಎಂಬುದನ್ನು ತಿಳಿಸ್ತಾರೆ. ಆಚಾರ್ಯರನ್ನ ಮಗನನ್ನಾಗಿ ಪಡೆದಿದ್ದಕ್ಕೆ ಅವರು ಋಣ ತೀರ್ತು ಅಂತ ಅರ್ಥ. ಅದರ ಅರ್ಥ ಇಷ್ಟೇ, ಆಚಾರ್ಯರ ಶಾಸ್ತ್ರವನ್ನ ಅಧ್ಯಯನ ಮಾಡೋದಂದ್ರೆ ಎಲ್ಲಾ ಋಣ ಪರಿಹಾರವಾಗುತ್ತೆ ಅಂತ. ಲೋಕದ ಸಾಲ ಸೊ ಎಲ್ಲವೂ ಆಧ್ಯಾತ್ಮಿಕ ಋಣಗಳೇ ಪರಿಹಾರ ಆಗಬೇಕಾದ್ರೆ ಲೋಕದ ಋಣ ಯಾವುದೂ ಉಳಿಯೋದಿಲ್ಲ. ತುಂಬಾ ಸಾಲ ಮಾಡಿದವರ ಕಥೆ ಕೇಳಬೇಕು. ತುಂಬಾ ಸಾಲ ಮಾಡಿದವರ ಆಚಾರ್ಯ ಕಥೆ ಕೇಳಿದರೆ ಸಾಲ ತೀರಿ ಹೋಗಿಬಿಡುತ್ತೆ. ಮತ್ತು ಆಚಾರ್ಯ ಶಾಸ್ತ್ರ ಕೇಳಿದರೆ ದೊಡ್ಡ ಸಾಲ, ಯಾವ ಜನ್ಮಕ್ಕಿರಬೇಕದು ಒಂದು, ಅದನ್ನ ಮಾಡಿದ್ರಿಂದ ಇನ್ನು ಯಾವ ಸಾಲನೂ ಉಳಿಯೋದೇ ಇಲ್ಲ ಅಂತ ಹೇಳುತ್ತಾರೆ. ದೇವರು ದೇಹ ಕೊಟ್ಟಿದ್ದಕ್ಕೆ ತೀರಿಸಬೇಕಾದ ದೊಡ್ಡ ಋಣ, ಅವನ ಮಹಾತ್ಮ್ಯವನ್ನ ತಿಳ್ಕೊಳ್ಬೇಕು, ಕೃತಜ್ಞರಾಗಬೇಕು ಅಂತ ಕೃತಜ್ಞತೆಯನ್ನ ಹುಟ್ಟಿಸ್ತಕ್ಕಂಥ ಶಾಸ್ತ್ರ ಮಧ್ವಶಾಸ್ತ್ರವಾದ್ದರಿಂದ ಅದರ ಶ್ರವಣ ಎಲ್ಲ ಋಣವನ್ನು ಪರಿಹಾರ ಮಾಡುತ್ತೆ ಅಂತ ಅರ್ಥ. ಮುಂದೆ ಆ ಮದುವೆಯ ಪ್ರಸಂಗ ನೋಡಿದ್ದೇವೆ. ಇನ್ನೊಂದ್ಸಲ ಒಂದು ಮದುವೆಗೋಸ್ಕರ ಹೋಗಿದ್ದ ಕಾಲಕ್ಕೆ ಆಗ ತಾಯಿ ವೇದವತಿ ಒಬ್ಬರೇ ಹೋಗಿದ್ದಾರೆ, ವಾಸುದೇವನನ್ನು ಕರ್ಕೊಂಡು ಹೊರಟಿದ್ದಾರೆ. ಆ ಮದುವೆ ಮನೆಗೆ ಹೋದವರು ಒಂದು ಪುರಾಣ ಕೇಳಕ್ಕೂ ಹೋದ್ರಂತೆ. ಇದು ಎಲ್ಲರಿಗೂ ದೊಡ್ಡ ಪಾಠ ಇದು. ಮದುವೆ ಗಲಾಟೆಯಲ್ಲೂ ಪುರಾಣಕ್ಕೆ ಹೋದ್ರಂತೆ ತಾಯಿ, ಎಂಥ ತಾಯಿ ಇದ್ದಾಳೆ ಅಂದ್ರೆ ಅವತ್ತಿನ ದಿವಸ ಮದುವೆ ದಿವಸನೂ ಕೂಡ ಪುರಾಣ ಬಿಟ್ಟಿಲ್ಲ, ಹತ್ತಿರಲ್ಲಿ ಪುರಾಣ ಆಗುತ್ತೆ ಅಂತ ಕೇಳ್ಕೊಂಡು ಹೊರಟು ಕುತ್ಕೊಂಡು ಬಿಟ್ಟು ದಾನಾರ್ಜನೆ ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೆಂಗಸ್ತ್ರೀಗಂತೂ ಬೇರೆ ದಾರಿಯೇ ಇಲ್ಲ, ಪ್ರವಚನವೇ ಅವರ ದಾರಿ. ಪಾಠಕ್ಕೆ ಹೆಚ್ಚಾಗಿ ಅವಕಾಶ ಇರೋದಿಲ್ಲ, ಆದ್ರಿಂದ ಪ್ರವಚನ ರಾಜಮಾರ್ಗ ಜ್ಞಾನ ಬರಲಿಕ್ಕೆ ಅಲ್ಲಿಂದ ಹೊರಟರು. ಅದು ನೇಯಂಪಳ್ಳಿ ಅಂತ ಒಂದು ಊರು, ಇವತ್ತ ಊರುಗಳೆಲ್ಲ ಇದೆ. ಅಲ್ಲಿ ಶಿವಭಟ್ಟ ಅಂತ ಒಬ್ಬ ಪುರಾಣಿಕ, ವಾಡಿ ಪ್ರಸಿದ್ಧ ಪುರಾಣಿಕ ಅವನು. ಅವನು ಪುರಾಣ ಹೇಳ್ತಾ ಇದ್ದಾನೆ, ಪರಿಷದ ನಿತರಾಂ ಪರಿವಾರಿತ ದೊಡ್ಡ ಸಭೆಯಂತೆ ಅಲ್ಲಿ ಪುರಾಣ ಹೇಳ್ತಾ ಇದ್ದಾನೆ, ಯಥಾ ಪ್ರಕಾರ ತೋಚಿದ್ದು ಹೇಳ್ತಾ ಇದ್ದಾನೆ. ಆ ಸಮಯಕ್ಕೆ ಇವತ್ತು ಆ ರೀತಿ ಬೇಕಾಸ್ತರ ಹೇಳ್ತಾನೆ ಇರ್ತಾರೆ. ಆದರೆ ಆಚಾರ್ಯರಲ್ಲಿ ಕೂತಿದ್ದಾರೆ, ಬಹಳ ಮುಖ್ಯ ಚಿಕ್ಕ ಮಗು ರೂಪದ ಆಚಾರ್ಯರು ಕೂತಿದ್ದಾರೆ 3 ವರ್ಷ ಇನ್ನೂ ಅವರಿಗೆ. ಏನೋ ತಪ್ಪು ತಪ್ಪು ಹೇಳ್ತಿದ್ದಾಗ ಆಚಾರ್ಯ ನೋಡಿದ್ರಂತೆ, ನೀನ್ ಹೇಳಿದ್ದು ಸರಿಯಲ್ಲ ಅಂತ ಅಲ್ಲಿಂದ ಹೇಳಿದ್ರೆ, ನೀನ್ ಹೇಳಿದ್ದು ಸರಿಯಲ್ಲ, 3 ವರ್ಷದ ಮಗು. ಆ ಕ್ಷಣಕ್ಕೆ ಎಲ್ಲರ ದೃಷ್ಟಿ ಆ ಕಡೆಗೆ ಹೋಯ್ತು. ಅವನು ಭಾರಿ ಪ್ರಸಿದ್ಧ ಶಿವಭಟ್ಟ, ಭಾರಿ ಪ್ರಸಿದ್ಧ ಪುರಾಣಿಕ. ಅವನು ಪ್ರಶ್ನೆ ಮಾಡೋರೇ ಇರಲಿಲ್ಲ. ಅವನೊಂದು ಮಗು ಪ್ರಶ್ನೆ, ಯಾರಪ್ಪ ಪ್ರಶ್ನೆ ಮಾಡಿದ್ ನೋಡ್ತಾರೆ ಚಿಕ್ಕ ಮಗು. ಆ ಜನ ಎಲ್ಲ ಆ ಈ ಕಡೆ ತಿರುಗಿಬಿಟ್ರಂತೆ ಆಚಾರ್ಯ ಕಡೆಗೆ, ಆ ಕಡೆ ಬಿಟ್ಟೇ ಬಿಟ್ರಂತೆ. ಹೇಳುತ್ತಾರೆ, ಸಿಂಹದ ಗರ್ಜನೆ ಆದಂತೆ ಆಯ್ತು ಆಚಾರ್ಯರ ಮಾತು ಅಂತ ಹೇಳುತ್ತಾರೆ. ಅವನಂತೂ ಮರಿ ಕೂಗಾದಾಗಾಯ್ತಂತೆ, ಎಲ್ಲ ನೋಡ್ತಿದ್ದಾರೆ, ಉತ್ತರ ಕೊಡಕ್ಕಾಗ್ತಾ ಇಲ್ಲ ಅವನಿಗೆ. ಆಗ ಅವರೆಲ್ಲ ಕೇಳಿದ್ರಂತೆ, ಮಗು ನೀನೇ ಹೇಳಿಬಿಡು ಉತ್ತರ ಅಂತ ಕೇಳಿದ್ರೆ. ಸರಿಯಾಗಿ ನೀನೇ ಹೇಳಿಬಿಡು ಅಂದ್ರೆ ಆಚಾರ್ಯ ಅನುವಾದ ಮಾಡಿಬಿಟ್ರಂತೆ. ಆಗ್ಲೇ ಆಚಾರ್ಯ ಪ್ರಥಮ ಪ್ರವಚನ ಅದು, ಅದು ಬಹಳ ಮುಖ್ಯ. ಅದು 3 ವರ್ಷದ ಮಗು ಆಗಿದ್ದ ದೊಡ್ಡ ಪ್ರವಚನ ಮಾಡ್ತಾರೆ. ಶಿವಭಟ್ಟ ಅಂತಕ್ಕಂಥ ಪುರಾಣಿಕ ಹೇಳಿದ ತಪ್ಪನ್ನು ತಿದ್ದುತ್ತಾರೆ. ಜನಕ್ಕೆಲ್ಲ ಅಷ್ಟು ಆಶ್ಚರ್ಯವಾಗಿ ಹೋಯ್ತಂತೆ, ಶಿವಭಟ್ಟನ ಪರಾಜಯ ಆಯಿತು. ಆಚಾರ್ಯರ ಮುಂದೆ ಶಿವಾದಿ ದೇವತೆಗಳೇ ಪರಾಭವ ಹೊಂದಬೇಕಾದ್ರೆ ಶಿವಭಟ್ಟ ಪರಾಭವ ಹೊಂದಿದ್ದೇನು ಆಶ್ಚರ್ಯ. ಕಿಂಕರಾಹ ಶಂಕರಾಧ್ಯಾಹ ಸೋಲಿಸಿದರು. ಇದು ಒಂದು ದೊಡ್ಡ ತಾತ್ವಿಕ ಮಾರ್ಗ ಇದು. ಆಕೆ ಪುರಾಣಕ್ಕೆ ಹೋಗಿದ್ದಾಳೆ, ಸುಮ್ಮನೆ ಹೋಗಿಲ್ಲ, ಆಚಾರ್ಯನ ಕರ್ಕೊಂಡು ಹೋಗಿದ್ದಾಳೆ. ಅದಕ್ಕೆ ಯಾವುದೇ ಪುರಾಣಕ್ಕೆ ಹೋಗಿ ನೀವು ಮಧ್ವಶಾಸ್ತ್ರದ ಜೊತೆ ಕರ್ಕೊಂಡು ಹೋಗಿರಿ ಅಂತ ಅರ್ಥ. ನಿರ್ಣಯ ಬಿಟ್ಟು ಹೋಗಬಾರದು, ನಿರ್ಣಯ ಸಮೇತ ಹೋಗಿರಿ. ನೀವು ಪುಸ್ತಕ ಇಟ್ಕೊಂಡು ಕೂತೀರಿ ಹೇಳಬೇಕಾದ್ರೆ ತಪ್ಪಿದ್ರೆ ತಷ್ಟೇ ಕೇಳಬೇಕು ಬರುತ್ತಾಗ. ಆಚಾರ ಶಾಸ್ತ್ರ ಎದುರಿಗಿತ್ತು ಅಂದ್ರೆ ಹೋಗೋ ರೀತಿಯೇ ಬೇರೆ. ಆಚಾರ ಚಿಕ್ಕ ಮಗು ರೂಪದಲ್ಲಿದ್ದಾರೆ, ತಡೆ ಮೇಲೆ ಕೂಡಿಸ್ಕೊಂಡಿದ್ದಾರೆ. ಅದರ ಫಲಿತಾಂಶ ತಪ್ಪು ಕೇಳೋ ಯೋಗ ಅಷ್ಟು ಜನಕ್ಕೆ ತಪ್ಪು ಹೋಯ್ತು. ಆಚಾರ ಒಬ್ಬರು ಕೂತಿದ್ದಾರೆ ಅಂದ್ರೆ ಅಷ್ಟು ಜನ ತಪ್ಪು ತಿಳುವಳಿಕೆ ಹೊಂದೋ ಪ್ರಸಂಗ ತಪ್ಪಿಸಿಬಿಡ್ತಾರೆ. ಆಚಾರ್ಯ ಬೆಳಕಿದ್ದವರಿಗೆ ಕತ್ತಲೆ ಭಯ ಇಲ್ವಲ್ಲ, ತತ್ವಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥ ಆಚಾರ್ಯರು ಕೂತಾಗ ಯಾರಿಗೂ ಕತ್ತಲೆ ಬರಲೇ ಇಲ್ಲ. ಅದಕ್ಕೆ ಯಾವುದೇ ಪುರಾಣ ಮಹಾಭಾರತ ಅದನ್ನು ಕೇಳಬೇಕಾದ್ರೆ ತಾತ್ಪರ್ಯ ನಿರ್ಣಯ ಸಮೇತ ಕೇಳಬೇಕು ಅಂತ ಅರ್ಥ. ಇಲ್ಲದೆ ಹೋದ್ರೆ ಪುರಾಣ ಪುಣ್ಯಕಥೆ ಸ್ವರ್ಗಕ್ಕೆ ದಾರಿ ಆಗೋದಿಲ್ಲ, ಮೋಕ್ಷಕ್ಕಂತೂ ಆಗೋದೇ ಇಲ್ಲ, ಅದು ನರಕದ ದಾರಿ ಆಗ್ತದೆ ಅಂತ ಹೇಳುತ್ತಾನೆ. ತ್ರಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ. ಅತ್ಯಂತ ನರಕ ಹೇತುವಾಗ್ತು ಮಿಥ್ಯಾಜ್ಞಾನ ಬಂತು ಅಂದ್ರೆ ಅದಕ್ಕಿಂತ ಹೆಚ್ಚು ಅಪಾಯಕರವಾದದ್ದಿಲ್ಲ. ನಾವು ಕಥೆ ಕಾದಂಬರಿ ಓದಿ ಕೇಳಬೇಕಾಗಿಲ್ಲ, ರಾಮಾಯಣ ಮಹಾಭಾರತ ತಪ್ಪ ಕೇಳಿದ್ರೆ ಸಾಕು ಕಥೆ ಮುಗಿದೋಯ್ತು ಅಂತ ಹೇಳುತ್ತಾರೆ. ರಾಮದೇವರು ಸೀತೆಯನ್ನು ಕಡೆಗೊಂಡು ಗೋಳಾಡಿಬಿಟ್ರು, ಕಥೆ ಕೇಳಿದರೆ ಯಾರು ಸದ್ಗತಿಗೆ ಹೋಗ್ತಾರೆ ಈ ಮಧ್ಯೆ, ದೇವರಿಗೆ ಅಳು ದೇವರಿಗೆ ದುಃಖ ಅಂತ ಹೇಳಿದರೆ ಸಮರಸ್ಯ ಶಾಸ್ತ್ರ ವಿರುದ್ಧ ಅದು ಒಂದು. ಅದರ ತಾತ್ಪರ್ಯವನ್ನು ಹೇಳದೆ ಹೋದರೆ ಅದು ಕಥೆ ಆಗೋದಿಲ್ಲ. ಇನ್ನರ್ಥ ಆಚಾರ್ಯರು ಹೊರತು ಇದು ಯಾರು ಯೋಚನೆ ಇವತ್ತಿಗೆ ತುಂಬಾ ಜನ ಯೋಚನೆ ಮಾಡಿಲ್ಲ ಬಗ್ಗೆ. ಪುರಾಣ ಅಂದ್ರೆ ಏನಾದರೂ ಹೇಳ್ಬೋದು ಅಂತ ತಿಳ್ಕೊತಕ್ಕಂಥ ಜನನೇ ಇದ್ದಾರೆ. ಅವರ ತಾತ್ಪರ್ಯ ನಿರ್ಣಯ ಓದದೆ ಹೋದರೆ ಜಗತ್ತೆಲ್ಲ ಪೂರ್ತಿ ಗಾಢಾಂಧಕಾರದಲ್ಲಿ ಇದ್ದಾಗಿರ್ತಿತ್ತು. ಎಷ್ಟೋ ಜನ ಪೇಪರಲ್ಲಿ ನೋಡ್ತಿರ್ತೀರಿ, ಹುಚ್ಚಾಬಟ್ಟೆ ಪುರಾಣ ಬೈತಿರ್ತಾರೆ. ಅದು ಬೈದ್ರೆ ತಪ್ಪಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಾಗದೇ ಅಷ್ಟು. ಅದರಿಂದ ಸುಮ್ಮನೆ ಪುರಾಣ ಓದಿ ಅದಕ್ಕಿಂತ ಹೆಚ್ಚು ಅರ್ಥನೇ ಆಗೋದಿಲ್ಲ. ತಾತ್ಪರ್ಯ ಓದಿದವರು ಗೊತ್ತಾಗ್ತದೆ ಹೊರತು ಎಲ್ಲಿ ತಪ್ಪಿದೆ ಅಂತ ಹೇಳಿ, ಎಲ್ಲಿ ಸರಿ ಮಾಡ್ಕೋಬೇಕು ಅಂತ ಹೇಳಿ. ಪುರಾಣಗಳು ಸರಿ ಇದೆ, ನಾವು ತಪ್ಪರ್ಥ ಮಾಡೋ ತಿದ್ಕೋಬೇಕಾದ್ರೆ ಅದು ಬೇಕೇ ಬೇಕು. ಇವತ್ತು ಹುಡುಗವರ ತಪ್ಪು ಕಲ್ಪನೆಗಳನ್ನು ಓದಿದವರಿಗೆ ಆಚಾರ ಶಾಸ್ತ್ರದ ಮಹತ್ವ ಏನು ಅಂತ ಗೊತ್ತಾಗ್ತದೆ. ಆಗ ತಾಯಿ ಪುಣ್ಯಾತ್ಮಳು ಆಚಾರ ಶಾಸ್ತ್ರದ ಸಮೇತ ಆಚಾರ ಸಮೇತ ಕೂತಿದ್ದರ ಫಲ ಯಥಾರ್ಥ ಜ್ಞಾನ ಅಷ್ಟು ಜನಕ್ಕೆ ಬರಹಾಗಾಯಿತು. ಅಲ್ಲಿಂದ ಮನೆಗೆ ಹೋದರು, ತಂದೆ ಮುಂದೆ ಕೇಳಿದ್ರಂತಪ್ಪ ಆ ಶಿವಭಟ್ಟ ಹೀಗೆ ಹೇಳಿದ, ನಾನು ಹೀಗೆ ಹೇಳಿದೆ, ನೀವು ಹೇಳಿ ಯಾರು ಸರಿ ಅಂತ ಕೇಳಿದ್ರಂತೆ. 3 ವರ್ಷದ ಮಗು ಮಧ್ಯೆ ಹೇಳಿ ಪರಮಾಶ್ಚರ್ಯ ಆಗೋಯ್ತು. ಇನ್ನೊಬ್ರು ಹೇಳಿದ ಅನುವಾದ ಮಾಡೋದು ಭಾರಿ ಕಷ್ಟ, ಅವರೇನು ಹೇಳಿದ್ರು ಅದನ್ನು ಹೇಳಿ ಖಂಡನೆ ಮಾಡಬೇಕು ಆಮೇಲೆ. ಅದೆಲ್ಲ ದೊಡ್ಡ ವಾಕ್ಯಾರ್ಥ ಗೋಷ್ಠಿಯಲ್ಲಿ ಅದಿಲ್ಲದೆ ಹೋದರೆ ಜಯ ಪರಾಜಯದ ಪ್ರಶ್ನೆನೇ ಇಲ್ಲ, ನಾನು ಅಧಿಕಾರಿನೇ ಆಗೋದಿಲ್ಲ. ಎಂಥ ಆಚಾರ್ಯರು ಎಲ್ಲ ಹೇಳಿ 3 ವರ್ಷದ ಹುಡುಗ ಅಷ್ಟು ಕೇಳಿದಾಗ ತಂದೆಗೆ ಆಶ್ಚರ್ಯವಾಗಿರುತ್ತೆ, ಮಗು ನೀನು ಹೇಳಿದ್ದು ಭಾರಿ ಯಥಾರ್ಥವಾದದ್ದು. ಅವರಿಗೆ ಆಶ್ಚರ್ಯ, ಅಕ್ಷರ ಪುರಾಣ ತಮಗೆ ಬರೋದಿಲ್ಲ ಅಂತ ಗೊತ್ತಾಯಿತು ಅಧ್ಯಯರಿಗೆ. ಮಗ ನನಗಿಂತ ಭಾರಿ ಬುದ್ಧಿವಂತನಿದ್ದಾನೆ ಅಂತ ಅರ್ಥವಾಯಿತು, ಖುಷಿನೂ ಆಯಿತು. ಅಷ್ಟೊತ್ತಿ ಒಂದಿವಸ ಅವರೇ ಪುರಾಣ ಹೇಳ್ತಿದ್ದಾರೆ, ಅಪ್ಪನೇ ಪುರಾಣ ಹೇಳ್ತಿದ್ದಾರೆ. ಒಂದು ಸಲ ವಿವಿಧ ಶಾಖಿ ಪದಾರ್ಥ ನಿವೇದನೆ ಲಿಖುಚ ನಾಮ್ನಿತದ ಅನುದಿತಾರ್ಥಕ್ಕೆ ತದಾ ಅನುದಿತಾರ್ಥಕ್ಕೆ ಅದೊಂದು ಪ್ರಸಂಗ. 100 ಗಿಡಗಳ ಹೆಸರು ಹೇಳ್ತಕ್ಕಂಥ ಮರಗಳ ಹೆಸರು ಹೇಳ್ತಕ್ಕಂಥ ಶ್ಲೋಕ ಅದು ಒಂದು. ಅಂತ ಪುರಾಣದಲ್ಲಿ ಬೇಕಾದಷ್ಟು ಬರ್ತವೆ, ಊದು ವರ್ಣನೆ ಮಾಡ್ತಾ ಶುರು ಮಾಡಿಬಿಡ್ತಾರೆ. ತಂದೆ ಬಹಳ ಬುದ್ಧಿವಂತರು ಪಾಪ, ಆ ಯಾವ ಹೆಸರೆಲ್ಲ ಹೇಳ್ತಾ ಹೋಗ್ತಾರೆ. ಇವತ್ತು ಆ ಥರ ಪುರಾಣದ ಪದ್ಧತಿನೇ ಹೋಗಿಬಿಟ್ಟಿದೆ ಇವತ್ತಿನ ದಿವಸ. ಪುರಾಣ ಪ್ರಪಂಚದಲ್ಲಿ ನಾವು ಸಾರಾಂಶ ನೋಡೋ ಸ್ಥಿತಿಯಲ್ಲೂ ಇಲ್ಲ, ಕೇಳೋ ಜನಗಳೇ ಇಲ್ಲ, ಹೇಳೋದೇನು ಬಂತು. ಅಲ್ಲಿ ಒಂದೊಂದೇ ಹೇಳ್ತಾ ಅದು ಅಂದ್ರೆ ಈ ಮರ ಆ ಮರ ಆ ಮರ ಅಂದ್ರೆ ಇದು ಉಪನಸ ಅಂದ್ರೆ ಹಾಗೆ ಎಲ್ಲ ಹೇಳ್ತಾ ಬಂದರು. ಎಲ್ಲ ಮುಗೀತು. ಆಗ ಆಚಾರ ಅಲ್ಲೇ ಕೂತಿದ್ದಾರೆ, ಕೇಳಿದ್ರಂತಪ್ಪ ಇನ್ನೊಂದು ಸರ್ತಿ ಹೇಳಿದ್ರೆ ಏನಿರುತ್ತೆ, ಮತ್ತೆ ಇನ್ನೊಂದು ಸರ್ತಿ ಹೇಳಿ ಅದನ್ನ. ಅವರು ಮತ್ತೊಂದು ಸರ್ತಿ ಹೇಳಿದರು, ಅಪ್ಪ ಈ ಸರ್ತಿ ನೀವು ಹೇಳಲೇ ಇಲ್ಲ ಅಂತ ಹೇಳಿದೆ. ಎಲ್ಲರೂ ಆಶ್ಚರ್ಯ, ಕೇಳೋರು ತಲೆ ಕೇಳ್ತಾನೆ ಇದ್ದಾರೆ, ಇವ್ರು ಹೇಳಿದ್ರೆ ಇನ್ನೊಂದು ಹೇಳಲೇ ಇಲ್ಲ ನೀವು ಅಂದ್ರಂತೆ. ಏನದು ಲಿಖುಚ ನಾಮ್ನಿ ತದ ಅನುದಿತಾರ್ಥಕ್ಕೆ, ಇಷ್ಟು ಗಿಡಗಳ ಹೆಸರಿನಲ್ಲಿ ಲಿಖುಚ ಅನ್ನೋ ಪದ ಹೇಳಲೇ ಇಲ್ಲ ನೀವು ಅಂದ್ರಂತೆ, ಅದಕ್ಕೇನರ್ಥ ಹೇಳ್ರಿ ಅಂದ್ರಂತೆ ಫಜೀತಿ ಆಯ್ತು. ಮಧ್ಯೆಯೇ ಹೇಳುವು ಅದನ್ನು ಹೇಳಿರಲಿಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ ಅವರಿಗೆ. ಮಧ್ಯೆಯವ್ರಿಗೆ ಗೊತ್ತಿರಲಿಲ್ಲ, ಹೇಳಿರಲಿಲ್ಲ. ಆದರೆ ಉಳಿದೋ ನೋಟಿಸೇ ಮಾಡಿರಲಿಲ್ಲ ಅದನ್ನ. ಆಚಾರ್ಯ ನೋಟಿಸ್ ಮಾಡಿ ಹೇಳಿದ್ರಂತೆ, ಅಪ್ಪ ಯಾಕೆ ಹೇಳಲಿಲ್ಲ ಅದಕ್ಕೆ ಹೇಳಿ ಅಂದ ತಕ್ಷಣ ಅವ್ರ ತಪ್ಪಿ ಹೇಳಕ್ ಆಗ್ತಾ ಇಲ್ಲ ಪಾಪ, ಗೊತ್ತಿಲ್ಲ ಅಂದ್ರಂತೆ. ಆಗ ಜನ ಕೇಳಿದ್ರಂತೆ, ವಾಸುದೇವ ನೀನೇ ಹೇಳಿಬಿಡು ಅಂದ್ರಂತೆ. ಪ್ರಶ್ನೆ ಕೇಳೋರ ತೈಲಲ್ಲೇ ಗೊತ್ತಾಗ್ತದೆ ಅವ್ರ ಉತ್ತರ, ಗೊತ್ತಿದ ಪ್ರಶ್ನೆ ಕೇಳ್ತಾರೋ ಗೊತ್ತಿಲ್ಲದೆ ಕೇಳ್ತಾರೋ ಅಂತ ಅವ್ರ ಪ್ರಶ್ನೆ ದಾಟಿಯಲ್ಲಿ ಗೊತ್ತಾಗ್ತದೆ. ಆಚಾರ್ಯ ಕೇಳಿದ ಸ್ಟೈಲ್ ಅವ್ರು ಗೊತ್ತಿದೆ ಅಂತ ಅರ್ಥ ಆಯ್ತು ಅವ್ರಿಗೆ. ವಾಸುದೇವ ನೀನೇ ಹೇಳುವಂತ ತಕ್ಷಣ ಹೇಳಿಬಿಟ್ರಂತೆ, ಹೆಬ್ಬಲಸು ಅಂತ ಅರ್ಥ ಹೇಳಿಬಿಟ್ರು. ಇದು ವಿಚಿತ್ರ ಪ್ರಸಂಗ, ಇದು ಸ್ವಲ್ಪ ಯೋಚನೆ ಮಾಡಬೇಕು. ಮಧ್ಯೆಯರು ಭಾರಿ ವಿದ್ವಾಂಸರು, ಯಾಕೆಂದ್ರೆ ಅಷ್ಟು ಗಿಡಗಳ ಹೆಸರು ಹೇಳ್ತಾ ಇದ್ದಾರೆ, ಡಿಕ್ಷನರಿ ಸಿಗೋದು ಕಷ್ಟ ಕೆಲವು ಸಲ. ಒಳ್ಳೆ ವಿದ್ವಾಂಸರು. ಅದಕ್ಕೆ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾವಿನೀತಂ, ಒಳ್ಳೆ ಜ್ಞಾನಿಗಳು. ಆದ್ರೆ ಅವರಿಗೂ ಒಂದು ವಿಷಯ ಗೊತ್ತಾಗಿದ್ದ ಹೊಲ್ತು, ಆಚಾರ ಅದನ್ನು ಸರಿ ಹೇಳಿರಿ ಅಂತ ಕೇಳಿದ್ರಲ್ಲ, ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಅಪ್ಪ ಉಳಿದು ಸರಿ ಹೇಳಿದ್ದೀರಿ ಅಂತ ಅರ್ಥ. ಅದರಿಂದ ಉಳಿದು ಸರಿ ಹೇಳಿದ್ದೀನಿ, ಹೇಳದೆ ಬಿಟ್ಟಿದ್ದೀರಿ. ಮಗ ಎಂಥ ಮಗ ಅಂತ ಹೇಳಿದರೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಇದೆಲ್ಲ ಗೊತ್ತಿರಬೇಕಾದ್ರೆ ಎಲ್ಲ ವಿಚಾರ, ಅದಕ್ಕೆ ಸಸ್ಯಶಾಸ್ತ್ರ ಬಾಟ್ನಿ ಗೊತ್ತಿರಬೇಕು. ಆಚೆ ಒಳ್ಳೆ ಸಸ್ಯಶಾಸ್ತ್ರಜ್ಞರು ಶ್ರೀಮದ್ ಆಚಾರ್ಯರು, ಜಗತ್ತನ್ನೇ ಬದುಕಿಸ್ತು. ಅವರಿಗೆ ಯಾವ ಸಸ್ಯ ಗೊತ್ತಿಲ್ಲ. ಆಚಾರ್ಯರ ಈ ಜೀವನದ ಕಥೆ ಅದ್ಭುತವಾದ, ಅವರ ಸಸ್ಯಶಾಸ್ತ್ರ ಪಾಂಡಿತ್ಯ ಸಕಲ ಶಾಸ್ತ್ರ ಪಾಂಡಿತ್ಯವನ್ನು ಹೇಳ್ತಕ್ಕಂತ ಕಥೆ ಇದೆ. ಅಲ್ಲಿ ಪುರಾಣದ ಕಥೆ ಹೇಳಿದರು, ಸಸ್ಯಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ದಾರೆ. ಎಲ್ಲರಿಗೂ ಖುಷಿಯಾಗಿ ಹೋಯಿತು. ಆಗ ಜನ ನಮಗೊಂದು ಸ್ವಲ್ಪ ಸೂಕ್ಷ್ಮ ಪ್ರಶ್ನೆ ಬರ್ತದೆ. ಈಗ ಇದು ಒಂಥರ ಏನೋ ಬೇರೆ ರೀತಿ ಕಾಣಿಸ್ತದಲ್ಲ, ಅಷ್ಟೇ ಅಪ್ಪನ ಏಕಾಂತದಲ್ಲಿ ಕೇಳಬಹುದಾಗಿತ್ತು. ಅಲ್ಲೇ ಕೇಳಬೇಕು, ಈ ಮಧ್ಯೆ ಹೋಗಿ ಪುರಾಣ ಮುಂದಿನಲ್ಲಿ ಕೇಳಿದ್ರೆ ಸರಿ ಹೋಗ್ತಿತ್ತು ಅಂತ ಮುಖಭಂಗ ಮಾಡಿದಾಗ ಆಗಲಿಲ್ಲ ತಂದೆಗೆ ಅಂತ ಪ್ರಶ್ನೆ ಇದು ಅಂತ ನೋಡಬೇಕು. ಆಚಾರ್ಯರು ತಮ್ಮ ಒಂದು ಹಿರಿಮೆ ತೋರಿಸೋ ಗಲಾಟೆಯೊಳಗೆ ಅಪ್ಪನಿಗೆ ಮುಖಭಂಗ ಮಾಡಿಬಿಟ್ರು ಅಂತ ಪ್ರಶ್ನೆ ಇದು. ಮೇಲ್ನೋಟಕ್ಕಾಗ ಆಗ್ತಾ ಇತ್ತಿದು, ಆದ್ರೆ ಯಾತಕ್ಕೆ ಆಗೋದಿಲ್ಲ ಅಂದ್ರೆ ಮಗನ ವಯಸ್ಸೆಷ್ಟು? 3 ವರ್ಷ. 3 ವರ್ಷದ ಹುಡುಗ ಈಗ ಮಾಡಿದಾಗ ಜನ ಕೊಂಡಾಡ್ತಾರೆ ಹೊರತು ಇದೇ ವಯಸ್ಸಾದವ್ರು ಮಾಡಿದ್ರೆ ಆಗ್ತಿರ್ಲಿಲ್ಲ, ಡಿಸೆನ್ಸಿ ಇಲ್ಲ ಅಂತ ಆಗೋದು. ಚಿಕ್ಕ ಮಗು ಕೇಳಿದಾಗ ಮಗುವಿನ ಒಂದು ಸಹಜವಾದ ಕುತೂಹಲದ ಬಗ್ಗೆ ಆಚಾರ ಸೈಕಾಲಜಿಕಲ್ ಅನಾಲಿಸಿಸ್ ಕೊಡ್ತಾರೆ. ಮಕ್ಕಳು ಕೇಳಿದಾಗ ಅದು ಮುದ್ದಾಗುತ್ತೆ, ದೊಡ್ಡವರ ಮಾತಾಡಿದಾಗ ಫಜೀತಿ ಆಗುತ್ತೆ. ಮಕ್ಕಳು ಕೇಳಿದಾಗ ಆದ ಮಾತುಗಳು ದೊಡ್ಡವ್ರಿಗೆ ಆಗಲಿಕ್ಕೆ ಬರೋದಿಲ್ಲ, ಆದ್ದರಿಂದ ತಂದೆಗೆ ಅದರಿಂದ ಅಪಕೀರ್ತಿ ಬರಲಿಲ್ಲ, ಕೀರ್ತಿ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಅರ್ಜುನ ಬಭ್ರುವಾಹನಿಗೆ ಸೋತ, ಮಗನಿಗೆ ಸೋತ, ಅವನ ಕೀರ್ತಿ ಜಾಸ್ತಿ ಆಗೋಯ್ತು. ಅರ್ಜುನ ಲೋಕವೀರ ಅಂತ ಕೇಳಿದ್ವಿ, ಅವ್ರ ಮಗ ಅರ್ಜುನ ತಕ್ಕ ಆಗಿದ್ದಾನೆ ಮಗ, ಕೀರ್ತಿ ಜಾಸ್ತಿ ಆಗೋಯ್ತು. ಪುತ್ರಾದಿ ಛೇದ್ ಪರಾಜಯ ಎಂಬಂತ ಒಂದು ಮಾತಿದೆ, ಮಗನಿಂದ ಸೋಲ್ಕಂಡ್ರೆ ತಂದೆ ಭಾರಿ ಖುಷಿಯಾಗುತ್ತಂತೆ, ಮಗನಿಂದ ಸೋಲ್ಕಂಡ್ರೆ ತಂದೆಗೆ, ಶಿಷ್ಯರಿಂದ ಸೋಲ್ಕಂಡ್ರೆ ಗುರುವಿಗೆ ಭಾರಿ ಖುಷಿಯಾಗುತ್ತಂತೆ. ಆಚಾರ್ಯ ಇಬ್ಬರಿಗೂ ಹಾಗೆ ಮಾಡಿದವರು, ಗುರುವಿಗೂ ಹಾಗೆ ಮಾಡ್ತಾರೆ, ತಂದೆಗೂ ಹಾಗೆ ಮಾಡುತ್ತಾರೆ. ಆದ್ರೆ ಸಂತೋಷ ಜಾಸ್ತಿ ಆಯಿತು, ಮರ್ಯಾದೆ ಜಾಸ್ತಿ ಆಯಿತು ಹೊರತು ಕಡಿಮೆ ಆಗಲಿಲ್ಲ. ಜನ ಅಂದ್ರು ಭಟ್ಟು ಭಾರಿ ಬುದ್ಧಿವಂತರು, ಭಾರಿ ವಿದ್ವಾಂಸರು, ಅವ್ರ ಮಗನ್ನು ಮಗ ಅವರನ್ನು ಮೀರಿಸ್ತಾನೆ ಅಂತ ಹೇಳಿದ್ರಿಂದ ಅವರ ಕೀರ್ತಿ ಪತಾಕೆ ಏರಿತೆ ಹೊರತು ಬೇರೆ ಆಗಲಿಲ್ಲ. ಅಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರ ಹೋಗಲಿ, ಇದೇ ದೊಡ್ಡ ಹರಿಸರ್ವೋತ್ತಮತ್ವ ಅಲ್ಲ, ವಾಯುಜೀವೋತ್ತಮತ್ವ ಅಲ್ಲ, ಏನೋ ಒಂದು ಲಿಖುಚ ಅನ್ನೋ ಒಂದು ಪದ, ಅದಕ್ಕೆ ಅರ್ಥ ಹೇಳದೆ ಹೋಗಿದ್ದಕ್ಕೆ ಅಷ್ಟೇ ಗಂಭೀರವಾಗಿ ತಗೊಂಡ್ರ ಆಚಾರದ ಮುಂದಿನ ಪ್ರಶ್ನೆ. ಸಾಮಾನ್ಯವಾದ ವಿಚಾರಣೆ ಯಾಕೆ ದೊಡ್ಡದು ಮಾಡಬೇಕಾಗಿತ್ತು ಅಂದ್ರೆ ಜನಕ್ಕೆ ಕೆಲವರಿಗೆ ಅನಿಸಿರ್ಬೋದು ಅವತ್ತಿನ ದಿವಸ, ಆದರೆ ಮುಂದೆ ಗೊತ್ತಾಯಿತು ಆಚಾರ್ಯ ಯಾತಕ್ಕೆ ಕೇಳಿದರು ಅಂತೇಳಿ. ವಾಯುಸ್ಥಿತಿ ಬರೆದವರಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯ ಸುಮಧ್ವಜ ಬರೆದವರಿದ್ದಾರೆ. ಅವ್ರು ಯಾವ ವಂಶದವರು ಗೊತ್ತೇನು? ಲಿಖುಚ ವಂಶದವರು. ಅವರು ಲಿಖುಚ ವಂಶದವರು ಅಂದ್ರೆ ಈ ಹೆಸರಿನ ವಂಶದಲ್ಲಿ ನನ್ನ ಸ್ತುತಿ ಬರೆಯುವ ಒಬ್ಬ ವ್ಯಕ್ತಿ ಹುಟ್ಟುತ್ತಾರೆ, ಅವ್ರ ಮಗ ನನ್ನ ಚರಿತ್ರೆ ಬರೀತಾರೆ, ಅಂಥವ್ರ ಹೆಸರು ಬಿಟ್ಟುಬಿಟ್ರಲ್ಲ ಅಂತ ಕೇಳುತ್ತಾರೆ. ಆಗ ಆಚಾರ್ಯ ಸರ್ವಜ್ಞರು ಅಂತ ಆಗ ಆಮೇಲೆ ಗೊತ್ತಾಯ್ತು ಜನಗಳಿಗೆ, ಅವತ್ತು ಗೊತ್ತಾಗಲಿಲ್ಲ. ಇನ್ನು ಚಿಕ್ಕ ಮಗು ಮುಂದಿನ ಕಥೆಯೆಲ್ಲ ಹೇಳ್ತಾ ಇದ್ದಾರೆ. ಆಗ ಆಚಾರ್ಯರು ಎಷ್ಟು ಸೂಕ್ಷ್ಮ ಗ್ರಾಹಿಗಳು, ಅದಕ್ಕೆ ಅವರನ್ನ ಸರ್ವಜ್ಞಾಚಾರ್ಯರು ಅಂತ ಕರೀತಾರೆ, ತ್ರೈಲೋಕ್ಯಾಚಾರ್ಯರು. ಅವರ ಅತ್ಯದ್ಭುತವಾದ ಜ್ಞಾನ ಇವತ್ತು ವಾಯುಸ್ತುತಿ ಹೇಳಬೇಕಾದ್ರೆ ಲಿಖುಚ ಕವಿ ತಿಲಕ ಆದಂತಹ ತ್ರಿವಿಕ್ರ ಪಂಡಿತಾಚಾರ್ಯ ವಿರಚಿತ ಹರಿವಾಯುಸ್ತುತಿ ಸಮಾಪ್ತ ಅಂತ ಹೇಳುತ್ತೆ. ಸುಭದ್ರ ಪ್ರತಿಯೊಂದು ಸರ್ಗದಲ್ಲೂ ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯ ಸೋನು ಲಿಖುಚ ಕವಿ ತಿಲಕರವರು ಅಂತ ನಾರಾಯಣ ಪಂಡಿತಾಚಾರ್ಯ ವಿರಚಿತ ಅಂತ ಹೇಳುತ್ತೆ. ಅಂದ್ರೆ ವಂಶದ ಹೆಸರಿನಲ್ಲಿ ಬಂದವರಾದ್ದರಿಂದ ಲಿಖುಚ ಎಂಬ ಹೆಸರು ಮುತಪೂರ್ವವಾದ ಹೆಸರಾಗಿ ಆಚಾರ್ಯರಿಗೆ ಕಾಣಿಸಿ, ಪ್ರಿಯವಾದ ಹೆಸರು ಆಚಾರ್ಯರಿಗೆ. ಆ ದೃಷ್ಟಿಯಲ್ಲಿ ನೋಡಿದರೆ ಎಷ್ಟೆಷ್ಟು ವಿಚಾರ ಹೊರಗೆ ಹಾಕ್ತಾ ಇದ್ದಾರೆ. ತಂದೆ ಭಾರಿ ಖುಷಿಯಾಯಿತು. ಇದರಿಂದ ಒಂದು ವಿಷಯನೂ ಗೊತ್ತಾಯ್ತು ನಮಗೆ. ಆಚಾರ್ಯ ಹೇಳ್ತಾರೆ, ಪುರಾಣ ಪುಣ್ಯಕತೆ ಕೇಳಬೇಕಾದ್ರೆ ಸುಮ್ಮನೆ ಕೇಳಬೇಡಿ, ವಿಚಾರ ಮಾಡ್ತಾನೆ ಕೇಳಿ ಅಂತ ಹೇಳ್ತಾರೆ. ಸಂದೇಹ ಬಂದಾಗ ಕೇಳಿಕೊಳ್ಳಿ, ಏನು ತಪ್ಪಲ್ಲ. ಸಂದೇಹ ಬೇರೆ, ಪರೀಕ್ಷೆ ಬೇರೆ. ಸಂದೇಹ ಇದ್ದಾಗ ಕೇಳಿಕೊಳ್ಳೋದು ಎಲ್ಲರಿಗೂ ಒಳ್ಳೆಯದು, ಏನು ತಪ್ಪಲ್ಲ. ಆದರೆ ಕುಹಕ ಪ್ರಶ್ನೆ ಬೇಡ, ವಂಚನೆ ಮೋಸ ಇರಬಾರದೆ ಹೊರತು ಪ್ರಾಮಾಣಿಕವಾದ ಜಿಜ್ಞಾಸೆಯ ಪ್ರಶ್ನೆಗೆ ಯಾವಾಗಲೂ ಕೂಡ ಸ್ವಾಗತ ಎಂಬುದನ್ನು ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಅದು ಜೀವನದ ದೊಡ್ಡ ಕಥೆಯಾಯಿತು. ಅಷ್ಟೊತ್ತಿಗೆ ತಂದೆ ನೋಡಿದರಂತೆ, ಮಗ ಭಾರಿ ಬುದ್ಧಿವಂತ ಇದ್ದಾನೆ, ಏನು ಅಕ್ಷರಾಭ್ಯಾಸನೇ ಆಗಿಲ್ಲ ಇನ್ನು ಕೂಡ, ಅಕ್ಷರಾಭ್ಯಾಸನೇ ಆಗಿಲ್ಲ, ಅಕ್ಷರಸ್ಥರೆಲ್ಲ ಸೋಲ್ತಾ ಇದ್ದಾರೆ ಈಗಾಗಲೇನೆ, ನಾನು ಅಕ್ಷರಾಭ್ಯಾಸ ಮಾಡಿಸಬೇಕು ಅಂತ ಅಕ್ಷರಾಭ್ಯಾಸ ಶುರು ಮಾಡಿಸಿದರಂತ. ಆಗ ಒಂದಿವಸ ಕೂತಿದ್ದಾರೆ, ದೊಡ್ಡ ಬಂಡೆ ಹಾಸಗಲ್ಲು, ಅದರ ಮೇಲೆ ಓಂಗ ಶ್ರೀಕಾರ ಬರೆದು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಆಗ ಖುಷಿಯಾಯಿತು, ಸಮಾರಂಭ ಮುಗಿದೋಯ್ತು. ಮರುದಿ ಸತಹ ಪ್ರಕಾರ ತಿದ್ದಿಸ್ಬೇಕಲ್ಲ, ತಿದ್ದಿಸಕ್ಕೆ ಶುರು ಮಾಡ್ತಾರೆ. ಆಗ ಆಚಾರ್ಯ ಕೇಳಿದ್ರಂತೆ, ಲಿಪಿಕುಲಂ ನನ್ನ ತಾತ ಗತೇದಿನಿ ಲಿಖಿತಮೇವ ಪುನರ್ ಲಿಖಿತಂ ಕುತಃ. ಅಪ್ಪ ನಿನ್ನೆ ಎಲ್ಲ ಬರೆದಿದ್ರಿ, ಮತ್ತ್ಯಾಕೆ ಬರೀತಿದ್ದೀರಿ ನೋಡಿ ಅಂತ ಬರ ತೋರಿಸಿದ್ರಂತೆ. ಆ ತಂದೆ ಮತ್ತೆ ಶಾಕ್ ಆಯ್ತು. ಏಕಪಾಠಿಗಳು ಅಂತ ಕರೀತಾರೆ, ಹೇಳ್ತಿರ್ಲಿಕ್ಕೆ ತಿಳ್ಕೊಂಡ್ರೆ ಏಕಪಾಠಿಗಳು, ಅವ್ರಿಗೆ ಅಷ್ಟು ಗೊತ್ತಾಯ್ತು ಅಷ್ಟೇನೆ. ಕೆಲವರಿರ್ತಾರೆ ತ್ರಿಪಾಠಿಗಳು ಒಂದು ಎರಡು ಸರ್ತಿ ಹೇಳಿದ್ರೆ ಗೊತ್ತಾಗುತ್ತೆ, ಕೆಲವರಿಗೆ ಕೆಲವು ತ್ರಿಪಾಠಿಗಳು ಮೂರು ಸರ್ತಿ ಹೇಳಿದ್ರೆ ಗೊತ್ತಾಗುತ್ತೆ, ಕೆಲವು ಶತಪಾಠಿಗಳು ಮೂರು ಸರ್ತಿ ಹೇಳಬೇಕು, ಕೆಲವು ಅನಂತ ಪಾಠಿಗಳು ಗೊತ್ತೇ ಆಗೋದಿಲ್ಲ ಅವರಿಗೆ. ಪಾಪ ಆಚಾರ್ಯರು ಸಾಕ್ಷಾತ್ ಪರಮಾತ್ಮ ಹೇಳಿದಾಗ ಹೇಳ್ತಿರ್ಲಿಕ್ಕೆ ತಿಳ್ಕೊತಾರಂತ, ಇದು ಆಶ್ಚರ್ಯ. ಪರಮಾತ್ಮ ಮಾತಾಡಬೇಕಾದ್ರೆ ಭಾಗವತಲ್ಲಿ ಕೇಳ್ತೇವೆ, ಜನ್ಮಾದ್ಯಶ್ಚಯತೋ ಅನ್ವಯಾದಿತರತಶ್ಚ ಅರ್ಥೇಶ್ವಭಿಗ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ. ಸಕಲ ಶಾಸ್ತ್ರಗಳನ್ನು ಕೂಡ ಬ್ರಹ್ಮದೇವರಿಗೆ ಪರಮಾತ್ಮ ನೇರವಾಗಿ ಹೇಳಿದಾಗ ಹೇಳಿರ್ತಲಿಕ್ಕೆ ಗ್ರಾಸ್ ಮಾಡ್ತಾರಂತೆ. ಇಂಥವ ಅವರು ಬ್ರಹ್ಮದೇವರು, ಇವರು ಬ್ರಹ್ಮದೇವರಾಗತಕ್ಕಂಥ ವಾಯುದೇವರು. ತಂದೆಗೆ ಇದೆಲ್ಲ ಗೊತ್ತಿಲ್ಲ, ಅಂತೂ ಭಾರಿ ಆಶ್ಚರ್ಯವಾಯ್ತಂತೆ. ಅಂತೂ ಜನಗಳ ಕಣ್ಣು ಕೆಟ್ಟ ಕಣ್ಣು, ನಾಳೆಯಿಂದ ಜನಗಳ ಕಾಣಾಗ ನಮ್ಮ ಮಗನಿಗೆ ಪಾಠ ಹೇಳಿಕೊಡಬಾರದು, ಏಕಾಂತಲ್ಲಿ ಹೇಳಿಕೊಡಬೇಕು ಅಂತ ಹೇಳಿದ್ರಂತೆ. ಇದೊಂದು ಸೈನ್ಸ್. ಮತ್ತೆ ಜನ ಮನೋ ನಯನಗ್ರಹ ಪೀಡನ ನಭವತಾತಿಥಿ ವಿಜನಸ್ಥಲೇ, ಇದು ಒಳ್ಳೆ ಶಾಸ್ತ್ರ ವಿಚಾರ. ಏನು ಅಂದ್ರೆ, ಕೆಲವು ದೃಷ್ಟಿ ಬಹಳ ಕೆಟ್ಟದಿರ್ತದೆ, ಬುದ್ಧಿವಂತರಿದ್ರೆ ಹೊಟ್ಟೆ ಕಿಚ್ಚು ಬಿಡ್ತಾರೆ, ಚಿಕ್ಕ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಿದ್ರು ಕೂಸ್ ಎಷ್ಟು ಚೆನ್ನಾಗಿ ತಿನ್ನುತ್ತೆ ಅಂತಾರೆ, ಮತ್ತೆ ತಿನ್ನೋದೇ ಇಲ್ಲ ಆಮೇಲೆ, ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಒಳ್ಳೆ ಶುರು ಮಾಡೋದು. ಯಾಕೆಂದ್ರೆ ಕೆಲವು ದೃಷ್ಟಿ ಒಳ್ಳೇದಿರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅವರ ದೃಷ್ಟಿ ಮನಸ್ಸು ಒಳ್ಳೇದಿಲ್ಲ, ದೃಷ್ಟಿ ಎಕ್ಸಿಬಿಟ್ ಆಗ್ತದೆ. ಅದರಿಂದ ಅದು ಮನಸ್ಸು ಒಳ್ಳೇದಿದ್ರೆ ಅದು ಶಾಂತವಾಗ್ತಾರೆ, ಮನಸ್ಸಿನಲ್ಲಿ ಅಸೂಯಾದಿಗಳಿದ್ರೆ ಕೆಟ್ಟದಾಗ್ತದೆ. ಆದ್ರಿಂದ ಪ್ರತಿಭೆ ಮೊದಲಾದವುಗಳು ಜಾಸ್ತಿ ಇದ್ದಾಗ ಕಂಡವರು ಪ್ರದರ್ಶನ ಮಾಡಬೇಡಿ ಅಂತ ಹೇಳ್ತಾರೆ. ಅದು ಮಕ್ಕಳಿಗಿಂತ ಬಲಬೇಗ ದೋಷ ತಟ್ಟೋದು ಏಕಾಂತಲ್ಲಿ ಮಾಡಿದರಂತೆ. ಈ ಹೊತ್ತಿಗೆ ನಾವು ಪಾಜಕ್ಕೆ ಹೋಗಬೇಕು. ಇವತ್ತಿಗೂ ಆ ಕಲ್ಲಿದೆ, ಆ ಶಿಲೆ ಇದೆ, ಆಚಾರ ಅಕ್ಷರಾಭ್ಯಾಸ ಮಾಡಿದ ಶಿಲಾ ಅಂತ ಹೆಸರಿದೆ. ಅವ್ರು ಏನು ಅಕ್ಷರಾಭ್ಯಾಸ ಬೇಕು? ಅವರು ಅನಾದಿ ಕಾಲತಃ ಸರ್ವಶಾಸ್ತ್ರ ಸಂಪನ್ನರು, ಪೂರ್ಣ ಪ್ರಜ್ಞರು, ಅವ್ರಿಗೆ ಏನೂ ಬೇಕಿಲ್ಲ. ಲೋಕದೃಷ್ಟಿಯಲ್ಲಿ ನಡೆದಿದ್ದು ಅಷ್ಟೇ ಅದು ಒಂದು. ಆದರೆ ನಮಗೂ ಒಂದು ಗೊತ್ತಾಗುತ್ತೆ, ಆಚಾರ ಅಕ್ಷರಾಭ್ಯಾಸ ಮಾಡಿದ ಶಿಲೆ ಅಲ್ಲ, ಆಚಾರ ಮುಟ್ಟಿದ ಶಿಲೆ ಅದು ಬಹಳ ಮುಖ್ಯ. ಸಾಲಿಗ್ರಾಮ ಇದ್ದಾಗೆ ಆಚಾರ ಮುಟ್ಟಿದ್ರೆ ಪೂರ್ಣ ಸನ್ನಿಧಾನ ಅದರೊಳಗೆ. ಪಾದಿಗಕ್ಕೆ ಹೋದವ್ರು ನೋಡ್ಬೇಕು, ಅದನ್ನ ಮುಟ್ಟಬೇಕು ಒಂದ್ಸಲ. ಮುಟ್ಟಿ ಅದು ನಾವು ಎಷ್ಟೋ ಭಾಗ್ಯಶಾಲಿಗಳು, ಆಚಾರ್ಯರು ಮುಟ್ಟಿದ ಶಿಲೆಯನ್ನ ನಾವು ಮುಟ್ಟಿದ್ದೇವೆ. ಜನ್ಮ ಒಂದು ಸಂಪರ್ಕ ಕನೆಕ್ಷನ್ ಬಂದಾಗಾಯ್ತು ಅಲ್ಲ ನಮಗೀಗ, ಆಚಾರ್ಯರ ಸಂಪರ್ಕ ಬಂದಾಗಾಯ್ತು, ಜನ್ಮ ಪಾವನವಾಯ್ತು ಅಂತ ಅರ್ಥ. ಅವ್ರು ಮುಟ್ಟಿದ ಶಿಲೆ ಪಾವನ, ಅದನ್ನು ಮುಟ್ಟಿದ್ರೆ ನಾವು ಪಾವನ. ಪಾದಕ ಕ್ಷೇತ್ರದ ಯಾತ್ರೆಯನ್ನು ಎಂದೂ ತಪ್ಪಿಸಬಾರದು. ಅಲ್ಲಿ ಆಚಾರ್ಯರ ಓಡಾಡಿದ ಜಾಗ, ಅವತಾರ ಮಾಡಿದ ಜಾಗ ತೋರಿಸ್ತಾರೆ. ಆಚಾರ್ಯರು ಹುಟ್ಟಿದ ಜಾಗ ಅಂತ ತೋರಿಸ್ತಾರೆ ಒಂದ್ ಕಡೆ, ಅವತಾರ ಮಾಡಿದ ಜಾಗ, ಹಾಲಿನ ಮೇಲೆ ಮುಚ್ಚಿದ ಕಲ್ಲು, ಮೊಸರಿನ ಮೆಚ್ಚಿದ ಕಲ್ಲು, ಹುಣಸೆ ಬೀಜ ಕೊಟ್ಟಂತ ಸ್ಥಳ, ಪಾಜಕ್ಕೆ ವಾಸುದೇವ ತೀರ್ಥ, ಎಲ್ಲವನ್ನು ಕಣ್ಣಾರೆ ಕಾಣಬಹುದು. ಹಾರಿ ಮೂಡಿದಾಗ ಬಿದ್ದ ಒಂದು ಹೆಜ್ಜೆ ಗುರುತುಗಳು ಅದಿಷ್ಟು ಕಾಣಕ್ಕೆ ಬರುತ್ತೆ. ಯಾವ ಮತಾಚಾರ್ಯ ಇಷ್ಟು ಗುರುತುಗಳಿಲ್ಲ, ಆಚಾರ್ಯ ಮಾತ್ರ ಇರೋದು. ನಮಗೆ ಅದೆಲ್ಲ ಗುರುತಿಲ್ಲ, ಇದು ಭಾರಿ ವಿಚಾರ. ಉಳಿದವರು ಗುರುತು ಬಿಟ್ಟಿಲ್ಲ, ಇರೋ ಗುರುತು ನಮಗೆ ಸಿಗುವಲ್ದು. ಹೀಗಾಗಿದೆ ಅದೆಲ್ಲ ನಮಗೆ ಒಳ್ಳೆ ಸಂಪರ್ಕ ಹುಟ್ಟಿದ್ರು, ಜ್ಞಾನದಿಂದ ಜ್ಞಾನ ಕೊಡುತ್ತದೆ ಅಂತ ಹೇಳುತ್ತದೆ ಅಂತ ಹೇಳುತ್ತಾರೆ. ಆಚಾರ್ಯ ಸಂಬಂಧಪಟ್ಟ ಪ್ರತಿಯೊಂದು ತಾರಕವಾದ್ದರಿಂದ ತೀರ್ಥಯಾತ್ರೆ ಯಶಸ್ವಿಯಾಗೋದೇ ಆಗ ನಮಗೆ. ಭೀಮಾವತಾರದ ನೋಡೋದು ನಮಗೆ ಆಗೋದಿಲ್ಲ ಇವತ್ತು, ಹನುಮದವತಾರದ್ದು ಗೊತ್ತಾಗೋದಿಲ್ಲ. ಭಾರಿ ಪುಣ್ಯಾತ್ಮರು, ಇನ್ನು ಆಚಾರ ಅವತಾರ ಮಾಡಿ 800 ವರ್ಷ ಆಗಿದೆ ಅಷ್ಟೇನೆ. ಇಷ್ಟು ಹತ್ತಿರದಲ್ಲಿ ನಾವಿದ್ದೇವೆ ಇವತ್ತಿನ ದಿವಸ. ಇನ್ನು ನಮಗೆ ಇನ್ನೊಂದು 10-26 ವರ್ಷ ಆದಮೇಲೆ ಓ ಆಚಾರ ಕಾಲಕ್ಕೆ ಹತ್ತಿರ ಎಷ್ಟು ಪುಣ್ಯವಂತವಂತವಂತರು ಜನ ನೆನೆಸಬಹುದು. ಗುರುತುಗಳು ಉಳ್ಕೊಂಡಿದೆ ಇವತ್ತಿನ ದಿವಸ. ಕಲ್ಲು ಹೊಡಿತಾ ಇದ್ರಲ್ಲ, ನಿಲ್ಲಿಸಿದ್ದಾರೆ ತುಂಬಾ ಜನಗಳು. ಹೋರಾಟದ ಫಲವಾಗಿ ಕಲ್ಲು ಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲೋಡಲ್ಲ ಎಷ್ಟೋ ಕೋಟಿ 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 ಇಲ್ಲೇ ವಲಯ 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 ಆಚಾರ್ಯ ಸಂಬಂಧಪಟ್ಟು ಪ್ರತಿಯೊಂದು ತಾರಕವಾದದ್ದರಿಂದ ತೀರ್ಥಯಾತ್ರೆ ಯಶಸ್ವಿಯಾಗೋದೇ ಆಗ ನಮಗೆ. ಭೀಮಾವತಾರದ ಕಾಂಟ್ಯಾಕ್ಟ್ ನೋಡಕ್ ನಮಗೆ ಆಗೋದಿಲ್ಲ ಇವತ್ತು. ಹನುಮದವತಾರದ್ದು ಗೊತ್ತಾಗಲ್ಲ, ಭಾರಿ ಪುಣ್ಯರು ಆಚಾರ ಅವತಾರ ಮಾಡಿ ಎಂಟು ಆಗಿದ್ದೇನೆ. ಇಷ್ಟು ಹತ್ತಿರದಲ್ಲಿ ನಾವಿದ್ದೇವೆ ಇವತ್ತಿನ ದಿವಸ. ಇನ್ನು ನಮಗೆ ಇನ್ನೊಂದು 10-20 ವರ್ಷ ಆದ ಮೇಲೆ ಓ ಆಚಾರ ಕಾಲಕ್ಕೆ ಇದ್ದರೆ ಎಷ್ಟು ಪುಣ್ಯವಂತರು ಜನ ನೆನೆಸಬಹುದು. ಗುರುತುಗಳು ಉಳ್ಕೊಂಡಿದ್ದೇವೆ ಇವತ್ತಿನ ದಿವಸ. ಕಲ್ಲು ಹೊಡಿತಾ ಇದ್ರಲ್ಲ, ನಿಲ್ಲಿಸಿದ್ದಾರೆ ತುಂಬಾ ಜನಗಳು. ಹೋರಾಟದ ಫಲವಾಗಿ ಕಲ್ಲು ಡಲ್ಲೋಡಿ ನಿಂತಿದೆ. ಉಪನಯನ ಮಾಡ್ತಾ ಇದ್ದಾರೆ, ಬಹಳ ವೈಭವದ ಉಪನಯನ. ಆಗ ಒಂದು ಮಾತು ಹೇಳ್ತಾರೆ, ಶುಭ ನಕ್ಷತ್ರ ಶುಭಯೋಗ ಇದ್ದಂತಹ ಒಳ್ಳೆ ದಿವಸ ಉಪನಯನ ಮಾಡಿದ್ರು. ಬಹಳ ಇಂಪಾರ್ಟೆಂಟ್ ಅದು. ಆಚಾರ್ಯ ಯಾವ ಬಿಟ್ಟಿದ್ದೆ ಶುಭ ನಕ್ಷತ್ರ ಶುಭಯೋಗ, ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ ಯಾತಕ್ಕೆ ಅದೆಲ್ಲ ಬೇಕು ಅಂದ್ರೆ ನಮಗೆಲ್ಲ ಪಾಠ ತಿಳಿಸ್ತಾ ಇದ್ದಾರೆ. ಇವತ್ತು ಕಾಲದಲ್ಲಿ ಏನೇನು ತಿಳ್ಕೊಂಬೇಡಿ, ದೇಶದಲ್ಲಿ ತಿಳ್ಕೊಳ್ಳೋಕೆ ಹೋಗಬೇಡಿ. ದೇಶ ಶುದ್ಧಿ ಬೇಕು, ಕಾಲ ಶುದ್ಧಿ ಬೇಕು, ಒಳ್ಳೆ ನಕ್ಷತ್ರಾದಿಗಳಾಗಿರಬೇಕು, ಯೋಗ ಕರಣ ಎಲ್ಲ ಸರಿ ಇರಬೇಕು ಅಂತ ಹೊತ್ತಲ್ಲಿ ಮಾಡಿದ್ರೆ ಸಿದ್ಧಿ ಬರುತ್ತೆ, ಇಲ್ಲೋದ್ರೆ ಬರೋದಿಲ್ಲ ಅಂತ ಅರ್ಥ. ಅಲ್ಲೊಂದು ವಿಶೇಷ ಉಪನಯನಕ್ಕೆ ತುಂಬಾ ಜನ ಕಾಲದ ಬಗ್ಗೆ ಕನ್ಫ್ಯೂಷನ್, ಬಹಳ ಜನಕ್ಕೆ ಎಂದು ಮಾಡಬೇಕು ಅಂತ ಗೊತ್ತಿಲ್ಲ, ಮಾಡಬೇಕು ಅಂತಾನು ಗೊತ್ತಿಲ್ಲ, ಪಾಪ ಇನ್ನು ಎಂದು ಮಾಡಬೇಕು ಅಂತ ಏನು ಗೊತ್ತಿರಬೇಕು ಅವರಿಗೆ. ಉಪನಯನ ಮಾಡಬೇಕು ಅಂತಾನೆ ಫಸ್ಟ್ ಗೊತ್ತಾಗಬೇಕು. ಗೊತ್ತಾದ್ರೆ ಕಾಲಕ್ಕೆ ಸಕಾಲಕ್ಕೆ ಮಾಡಬೇಕಾದ್ರೆ ಏನನ್ನೂ ನೋಡಬೇಕಾಗಿಲ್ಲ, ಗುರುಬಲ ಇತ್ಯಾದಿ ನೋಡೋ ಕಾರಣ ಇಲ್ಲ. ಸಕಾಲಕ್ಕೆ ಎಷ್ಟೋ ಅಂದ್ರೆ ಗುರುಬಲ ಇಲ್ಲ, ಗುರು ಕೂತಿರ್ತಾರೆ, ಬರವತ್ತಿಗಳು ಮುದುಕಾಗಿರ್ತಾರೆ, ಏನ್ ಗುರುಬಲ ತಗೊಳ್ಳಿ ಮಾಡ್ತೀರಾಗ, ಉಪಯೋಗ ಇಲ್ಲ ಅದೆಲ್ಲ ಕೂಡ. ಸಕಾಲಕ್ಕೆ ಮಾಡಬೇಕಾದ್ರೆ ಗುರುಬಲ ನೋಡಬೇಕಾಗಿಲ್ಲ, ಕಾಲ ಮೀರಿದ ಮತ್ತೆ ನೋಡಬೇಕಾಗಿಲ್ಲ. ಹಾಗೆ ನೀವು ಇನ್ನೇ ಕಾಲ ಮೀರಿ ನೋಡ್ತೀರಿ, ನೀವೀಗ ಕಾಲ ಮೀರಿದ್ರೆ ನೋಡಬೇಕಾಗಿಲ್ಲ, ಸಕಾಲಕ್ಕೂ ನೋಡಬೇಕಾಗಿಲ್ಲ. ಯಾವಾಗ ನೋಡಬೇಕು ಮೊದಲು ಮಾಡ್ತಾರಲ್ಲ ನೋಡ್ಬೇಕಾಗ, ಎಂಟರ ಒಳಗೆ ಮಾಡಕ್ಕೆ ಹೋಗ್ಬೇಕಾದ್ರೆ ಹೆಚ್ಚು ನೋಡಬೇಕಾಗ. ಆದ್ರೆ ಎಂಟಕ್ಕೆ ಏನು ನೋಡಬೇಕಾಗಿಲ್ಲ, ಶುಭ ನಕ್ಷತ್ರ ಅದನ್ನು ನೋಡಿದ್ರೆ ಸಾಕು. ಗುರುಬಲವೆಲ್ಲ ನೋಡು ಇದ್ರು ಸರಿ ಬಿಟ್ರು ಸರಿ, ಆದ್ರೆ ಒಳ್ಳೆ ನಕ್ಷತ್ರ ದಕ್ಷಿಣಾಯದಲ್ಲಿ ಮಾಡಲೇಬಾರದು, ಉತ್ತರಾಯಣದಲ್ಲೇ ಮಾಡಬೇಕು, ಅದು ವಿಧಿ. ಅದು ಒಳ್ಳೆ ಮಾಘಮಾದಿ ಮಾಸಗಳು, 5 ಮಾಸಗಳು ಭಾರಿ ಶ್ರೇಷ್ಠ, ಆದ್ರೆ ಒಳ್ಳೆ ದಿವಸಗಳು ಅಂತ ದಿವಸಗಳಲ್ಲಿ ಮಾಡಬೇಕು, ಅದು ಉಂಟು. ಆದರೆ ಗುರುಬಲ ಇತ್ಯಾದಿ ನೋಡೋ ಕಾರಣ ಇಲ್ಲ, ಅದು ಇಂಪಾರ್ಟೆಂಟ್. ಎಂಟರ ಒಳಗೆ ಮಾಡ್ತಾರಲ್ಲ ಅವ್ರು ನೋಡಬೇಕಾದ್ರೆ, ಇನ್ನು 5ಕ್ಕೆ ಮಾಡಿದ್ರೆ ವಿಶೇಷ ಬ್ರಹ್ಮವರ್ಚಸ್ಸು ಇತ್ಯಾದಿ ಬರುತ್ತೆ, ಅದು ವಿಶೇಷ ನೋಡಬೇಕಾಗ. ಆದರೆ ಎಂಟು ಆದ ಮೇಲೆ ಮಾತ್ರ ನೋಡಬೇಕಾಗಿಲ್ಲ, ಉಳಿದು ಮಾತ್ರ ಸರಿಯಾಗಿ ನೋಡಿ ಮಾಡಬೇಕು. ಅದನ್ನು ಮಾಡಿದ್ರಂತೆ ಅದರಿಂದ ಆಚಾರ್ಯಗಳ ದೇವತೆಗಳು ಭಾರಿ ಖುಷಿಯಾಗೋಯ್ತಂತೆ. ಒಂದ್ ಕಡೆ ನಗ್ತಿದ್ದಾರಂತೆ ದೇವತೆಗಳು, ಗಾಯತ್ರಿ ಜಪ ಹೇಳ್ಕೊಡ್ತಿದ್ದಾರೆ, ಗಾಯತ್ರಿ ಮಂತ್ರ ಹೇಳ್ಕೊಡ್ತಿದ್ದಾರೆ ಮಗನಿಗೆ ತಂದೆ ದೇವ್ ನಗುತ್ತಿದ್ದಾರಂತೆ. ಬ್ರಹ್ಮೋಪದೇಶ ಅಂತ ಉಪನಯನಕ್ಕೆ ಹೆಸರು. ಯಾರೇ ಬ್ರಹ್ಮೋಪದೇಶ ಮಾಡ್ತಾ ಇದ್ದಾರೆ? ಭಾವಿ ಬ್ರಹ್ಮನಿಗೆ ಬ್ರಹ್ಮೋಪದೇಶ. ಏನ್ ಮಾಡ್ಬೇಕು ಲೆಕ್ಕ ಹಾಕಿ ನೋಡೋಣ. ಭಾವಿ ಬ್ರಹ್ಮನಿಗೆ, ಅವರಿಗೆ ಗಾಯತ್ರಿ ಮಂತ್ರ ಅಲ್ಲ, ಸಕಲ ವೇದಗಳು ಕರತಲಾ ಮರಕ ಅವರಿಗೆ. ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವರಿಯೈ ರನುಗೀತ ಕೀರ್ತೇಹೇ ಕಲಾಶ್ಚ ಶೇಷಾಹ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ಅಂಗೈಯಲ್ಲಿನ ಚೆಂಡಿನಂತೆ ಸಕಲ ಶಾಸ್ತ್ರಗಳು ಅವರು ಮುಂದೆ ಕುಣಿಯುತ್ತಂತೆ. ಅಂಥವರಿಗೆ ಬ್ರಹ್ಮೋಪದೇಶ ಮಾಡಿ ಭೂರ್ಭುವಸ್ವ ಅಂತ ಹೇಳಿಕೊಟ್ಟ ದೇವತೆಗಳು ಎಷ್ಟು ಇದು ಮಾಡಬೇಕೋ ಅಂತ ಅವರಿಗೆ ಖುಷಿಯಾಯ್ತಂತೆ. ಅಷ್ಟು ದಿವಸ ಆಚಾರ್ಯ ಏನ್ ಮಾಡಿದ್ರಂತ ಗೊತ್ತೇನು? ತಮ್ಮ ಬಾಯಿಲಿ ವೇದಮಂತ್ರ ಉಚ್ಚಾರಣೆ ಮಾಡ್ತಿದ್ದಿಲ್ಲ ಆಚಾರ್ಯರು. ಯಾಕೆ? ಎದ್ದದ ಆಚಾರತಿ ಶ್ರೇಷ್ಠ ತತ್ತದೇವೇತರೋಚನ, ಮನಸ್ಸಲ್ಲಿ ನಿತ್ಯ ನಡೆದಿದೆ, ಹೊರಗೆ ಉಚ್ಚಾರಣೆ ಮಾಡ್ತಿರಲಿಲ್ಲ. ಆ ದೊಡ್ಡವರ ರಕ್ಷಣ ಅದು ಒಂದು. ಶಾಸ್ತ್ರ ಬಿಧಿ ಮೀರಬಾರದು. ವೇದಾಧಿಕಾರ ಬರೋ ಉಪನಯನ ಆದ ಮೇಲೇನೆ. ಇವತ್ತು ನಮ್ಮಲ್ಲಿ ಏನು ಅನಾಹುತ ಗೊತ್ತಾ? ಯಾರು ಹೇಳಬೇಕೋ ಅವರು ಓಂಕಾರ ಕೂಡ ಹೇಳೋದಿಲ್ಲ. ಒಂದು ಬೇರೆ ಕಡೆ ಹೋದ್ರೆ ಓಂಕಾರ ಬಿಟ್ಟು ಬೇರೆ ಹೇಳೋದಿಲ್ಲ, ಅವ್ರು ಓಂಕಾರದಲ್ಲೇ ಇರ್ತಾರೆ ಯಾವಾಗಲೂ ಕೂಡ. ಅವ್ರು ಹೇಳಲೇಬಾರದು ಹೇಳ್ತಾರೆ, ಇವ್ರು ಹೇಳಬೇಕು ಹೇಳೋದಿಲ್ಲ, ಇದು ಭಾರಿ ಆಶ್ಚರ್ಯ. ಅದಕ್ಕೆ ಹೇಳ್ತಾರೆ, ಅದರಿಂದ ದೇಶದ ಗತಿನೇ ಹಾಳಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಹೇಳಬೇಕಾದನ್ನು ಹೇಳದೆ ಹೋದ್ರೂ ದೊಡ್ಡ ಅಪಾಯ ಉಂಟು, ಹೇಳಬಾರದು ಹೇಳಿದ್ರು ದೊಡ್ಡ ಅಪಾಯ ಉಂಟು. ಅವ್ರು ಬರೀ ಓಂಕಾರ ಇಲ್ಲದೆ ಮಾತೇ ಇಲ್ಲ ಬೇರೆ ಜನಗಳು. ಈ ಜನಗಳು ಏನು ತಿಳುವಳಿಕೆನೇ ಇಲ್ಲ. ಎಷ್ಟು ತಪ್ಪಾಗಿದೆ ಇವತ್ತಿನ ದಿವಸ. ಆಚಾರ್ಯರು ಜಗತ್ತಿ ತೋರಿಸ್ತಾರೆ, ತಾವು ಸಾಕ್ಷಾತ್ ಭಾರತೀಯ ಪತಿಗಳು ಅಂತವ್ರು ಉಚ್ಚಾರಣೆ ಮಾಡಬಾರದೆ? ಮಾಡ್ತಾ ಇಲ್ಲ. ಯಾಕೆ? ಶಾಸ್ತ್ರದ ವಿಧಿ ಜನ ತಪ್ಪು ಮೀರಿಬಿಡ್ತಾರೆ. ಆಮೇಲೆ ಸುಮ್ಮನೆ ಇದ್ರಂತೆ ದೇವತೆಗಳು, ಬಹಳ ನಿರಾಸೆ ಅಂತೆ. ಅವ್ರ ಬಾಯಿಯಿಂದ ಬರಬೇಕು ಅಂತ ಕಾಯ್ತಿದ್ದಾರೆ, ಅವ್ರು ಉಚ್ಚಾರಣೆ ಮಾಡ್ತಾ ಇಲ್ಲ. ಆಚಾರ್ಯರು ಉಪನಯನ ಆಗಿಲ್ಲ ಅಂತೇಳಿ ಆಯ್ತಲ್ಲ ಶುರು ಮಾಡಿದ್ರಂತೆ. ಅವರು ವಿಶೇಷ ಆನಂದ ಕುಣದಾಡಿಬಿಟ್ಟರು ದೇವತೆಗಳೆಲ್ಲ ಕೂಡ. ಅಕ್ಷರಾಭಿಮಾನಿ ದೇವತೆಗಳು, ವರ್ಣಾಭಿಮಾನಿ ದೇವತೆಗಳು ಕುಣದಾಡ್ತಾ ಇದ್ದಾರೆ. ಇನ್ನು ಮೇಲೆ ಆಚಾರ ಬಾಯಿ ಓಡಾಡಬಹುದು ನಾವು ಅಂತ ಹೇಳಿ ಮುಂದೆ ಗುರುಕುಲ ವಾಸ ಕಳಿಸಿಕೊಟ್ರು. ಅಲ್ಲಿ ತೋಟಂತಿಲ್ಲಾಯರು ಅಂತ ಒಬ್ರು ದಂಡತೀರ್ಥ ಅಂತಿದೆ, ಇವತ್ತಿನ ಕಾಪು ಹೊತ್ತರ ದಂಡತೀರ್ಥ ಅಂತಿದೆ. ಅಲ್ಲಿ ಒಬ್ರು ತೋಟಂತಿಲ್ಲಾಯರು, ಪೂಗವನಾನ್ವಯಜೋ ದ್ವಿಜ, ಪೂಗವನದ ಬ್ರಾಹ್ಮಣರು ಅಂತ ಹೆಸರು. ದೊಡ್ಡ ಗುರುಕುಲ ನಡೆಸ್ತಾ ಇದ್ರು, ಪ್ರಸಿದ್ಧವಾದಂತ ವಿದ್ವಾಂಸರವರು. ಅವ್ರ ಹತ್ರ ಕಳಿಸಿಕೊಟ್ರಂತೆ ಗುರುಕುಲಕ್ಕೆ ಅಂತ ಹೇಳಿ ಆಚಾರ್ಯರಿಗೆ ಹೋದ್ರಂತೆ. ಹೇಳೋದು ಶುರು ಮಾಡ್ತಾ ಇದ್ದಾರೆ, ಪಾಠ ಹೇಳಬೇಕು ಅಂತ ಅವರು. ಆಚಾರ್ಯರು ಪಾಠ ಬಿಟ್ಟರು, ಆಟ ಶುರು ಮಾಡಿದ್ರು. ವಿಚಿತ್ರವಾದ ಆಟ ಆಡ್ತಾ ಇದ್ದಾರೆ. ಗ್ರಹಣ ನಿಗ್ರಹಣೇ ಗ್ರಹಣೇ ದೃಢೇ ಗುರುಭರೋದ್ಧರಣಾದಿ ವಿಧವು ಪಟವು ಅಂತ ಹೇಳಿದ್ದಾರೆ. ದೊಡ್ಡ ಗುರುಭರೋದ್ಧರಣ, ದೊಡ್ಡ ಭಾರದನ್ನ ಎತ್ತೆತ್ತು ಒಗೆಯೋದು ಆ ಕಡೆಗೆ. ಆಮೇಲೆ ಗ್ರಹಣ ನಿಗ್ರಹಣೆ, ಹಿಡಿದಿರ್ತಾರಲ್ಲ ಬಿಡಿಸ್ಕೊಂಡ್ಬಿಡೋದು ಅದನ್ನ. ಗ್ರಹಣೆ ಯಾರು ಹಿಡಿದ್ರು ಅವ್ರು ಬಿಡಿಸ್ಕೊತಾ ಇದ್ರು, ಅವ್ರು ಹಿಡಿದ್ರೆ ಯಾರು ಬಿಡಿಸ್ಕೊಳಕ್ಕಾಗ್ತಿದ್ದಿಲ್ಲ, ಅದು ವಿಶೇಷ. ಗ್ರಹಣ ನಿಗ್ರಹಣೇ ಗ್ರಹಣೇ ದೃಢೇ ಗುರುಭರೋದ್ಧರಣಾದಿ ವಿಧವು ಪಟವು. ಅವ್ರ ಆಟ ಗೋಲಿಗಿಲಿ ಆಡ್ತಿದ್ದಿಲ್ಲಂತೆ, ದೊಡ್ಡ ಬಂಡೆ ಬಂಡೆ ಎತ್ತಿಸಿದ್ರಂತೆ. ಅಲ್ಲಿ ಹೋದ್ರೆ ಹೇಳ್ತಾರೆ ದಂಡತೀರ್ಥದೊಳಗೆ, ತೀರ ಇತ್ತೀಚಿನವರೆಗೂ ಕೂಡ ವಾಸುದೇವ ಆಡ್ತಾ ಇದ್ದ ಬಂಡೆಗಳು ಅಂತ ತೋರಿಸ್ತಿದ್ರಂತೆ. ಇಂತಿಂತ ಕಲ್ಲುಗುಂಡುಗಳು ಆಚಾರ್ಯ ಎತ್ತಿ ಆಟಕ್ಕೆ ಎತ್ತೆತ್ತು ಹೋಗ್ತಿದ್ರಂತೆ ಆ ಕಡೆಗೆ. ಅದನ್ನ ಎಷ್ಟು ವರ್ಷ, ಎಷ್ಟರೊಳಗೆ 5-8 ರೊಳಗೆ ಅಷ್ಟು ಕೆಲಸ ಮಾಡದೇ ಇದ್ದಿತ್ತು. ಆದ್ರೆ ಮುಂದೆ ಜನ ಏನ್ ಮಾಡಿದ್ರಂತೆ, ನಮಗೊಂದು ಅಂತ ಓದಿ ಇವತ್ತು ಉಳ್ಕೊಂಡಿಲ್ಲವಲ್ಲ, ನಮ್ಮನೆಗೊಂದು ಓದಿ ಬಿಟ್ಟರು ಉಳ್ಕೊಂಡಿಲ್ಲ. ಅಲ್ಲಿ ಕೇಳಿದ್ರೆ ಹೇಳ್ತಾರೆ, ಆಚಾರ ಆಡ್ತಿದ್ದ ಗುಂಡುಗಳನ್ನ ನೋಡಿದ್ವಿ ನಾವು ಅಂತ ಹೇಳುತ್ತಾರೆ. ಅಂತ ಆಟ ಆಡಿದ ಕಲಿಗದ ಇನ್ನೊಬ್ರಿಲ್ಲ, ಅವರೊಬ್ಬರೇನೆ ಆಚಾರ್ಯರು ಒಬ್ಬರೇನೆ. ಎತ್ತಕ್ಕೆ ಯಾರೀ ಸಂಜೀವನ ಎತ್ತಿದವರು ಯಾವ ಲೆಕ್ಕ ಇದೆಲ್ಲ ಕೂಡ. ಬರೀ ಆಟಲ್ಲೇ ಆಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ನಂಬರ್ ಒನ್ ಅವರೇ, ಓಡಬೇಕಾ ಅವರೇ ಫಸ್ಟ್, ಹಾರಬೇಕಾ ಸಂಜೀವ್ ರಂಗ ಹಾರಿದವರು ಯಾವ ಲೆಕ್ಕ ಅದು ಒಂದು ಅವರೇ ಫಸ್ಟ್, ಹುಡುಗರು ಹಾರಾಡೋದ್ರಲ್ಲಿ ಫಸ್ಟ್, ಆಚಾರ ಹಾರೋದ್ರಲ್ಲಿ ಫಸ್ಟ್, ಅದು ಬಹಳ ಮುಖ್ಯ. ಅದು ಹಾರ್ತಾ ಇದ್ರು, ಹಿಡಿತಾ ಇದ್ರು, ಓಡ್ತಾ ಇದ್ರು, ಎಲ್ಲ ಬಡತಿದ್ರು. ಆ ನೋಡ್ತಿದ್ರಂತೆ ಪ್ರತಿಯೊಂದರಲ್ಲೂ ಕೆಲವು ಒಂದೊಂದ್ರಲ್ಲಿ ಫಸ್ಟ್ ಬರ್ತಾರೆ. ಒಂದೊಂದು ಆಡದಲ್ಲಿ ಫಸ್ಟ್, ಇನ್ನೊಂದು ಆಡದಲ್ಲಿ ಫಸ್ಟ್ ಇರೋದು, ಒಂದು ಆಡದಲ್ಲಿ ಎಲ್ಲದಲ್ಲೂ ಫಸ್ಟ್ ಇರೋದಿಲ್ಲ. ಒಂದು ಆಡದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇರೋದಿಲ್ಲ, ಬೌಲಿಂಗ್ ಬಂದ್ರೆ ಬ್ಯಾಟಿಂಗ್ ಬರೋದಿಲ್ಲ, ಬ್ಯಾಟಿಂಗ್ ಬಂದ್ರೆ ಬೌಲಿಂಗ್ ಬರೋದಿಲ್ಲ, ಯಾಕಂದ್ರೆ ಯಾವುದೂ ಬರೋದಿಲ್ಲ, ಅಂದು ಯಾವುದಕ್ಕೂ ಸೇರ್ಕೊಂಡಿರ್ತಾರೆ ಪಾಪ. ಆದರೆ ಆಚೆ ಎಲ್ಲ ಆಟದಲ್ಲೂ ಎಲ್ಲದರಲ್ಲೂ ಫಸ್ಟ್ ಅಂತ ಆಚಾರ್ಯರು ಅವ್ರು ಅಂತಿದ್ರಂತೆ. ಈತ ಭೀಮ ಇರಬೇಕು ಅನ್ಕೊತಿದ್ರಂತೆ. ಭೀಮ ಋತಮಯಂ ನನು ಭೀಮ ಇತೀರೀತಂ, ಗೆದ್ದಾಗೆಲ್ಲ ಭೀಮ ಭೀಮ ಅಂತಿದ್ರಂತೆ. ಭೀಮ ಇರಬೇಕು ಅಂದ್ಕೊಂಡು ಭೀಮನೇ ಆಗಿದ್ದಾನೆ ಅಂತ ಆಮೇಲೆ ಗೊತ್ತಾಯ್ತು ಅಷ್ಟೇ ಅವರಿಗೆ. ಆಗ ಭೀಮ ಇರಬೇಕು ಅಂದ್ಕೊಂಡ್ರು ಭೀಮ ಅಂತ ಆಮೇಲೆ ಗೊತ್ತಾಯ್ತು. ಆಚಾರ ಅಷ್ಟನ್ನು ಯಾತಕ್ಕೆ ಮಾಡಿದ್ರು ಅಂದ್ರೆ, ತಮ್ಮ ಸಹಪಾಠಿಗಳಿಗೆ ತಮ್ಮ ಸ್ವರೂಪ ಜ್ಞಾನ ಸ್ವಲ್ಪ ಆದರೂ ಆಗಿ ಜಾಸ್ತಿ ಪುಣ್ಯ ಬರಲಿ ಅಂತ ಹಾಗೆ ಮಾಡ್ತಾರೆ. ಸ್ವರೂಪ ಜ್ಞಾನದಿಂದ ಪುಣ್ಯ, ವಿಶೇಷವಾಗಿ ಮೂಲ ಗುರುಗಳವರು, ಮೋಕ್ಷ ಕೊಡಿಸುವ ಗುರುಗಳವರು, ಅವರ ಬಗ್ಗೆ ಎಷ್ಟು ಮಹತ್ವ ತಿಳ್ಕೊಂಡ್ರು ಕೂಡ ಉದ್ಧಾರಕ್ಕೆ ಕಾರಣ. ಪ್ರಶಂಸೆಗೋಸ್ಕರ ಆಚಾರ ಮಾಡಲಿಲ್ಲ ಕೆಲಸನ, ಹೊಳಿಸೋದು ಅವ್ರನ್ನ ದೇವರು ಹೊಗಳುತ್ತಾರೆ. ಉಳಿದವ್ರು ಯಾಕೆ ಹೊಗಳಬೇಕು ಅವ್ರನ್ನ, ರಾಮದೇವರು ಹೊಗಳುತ್ತಾರೆ. ಕೃತಂ ಹನುಮತ ಕಾರ್ಯಂ ಸುಮಹದ್ ಭುವಿ ದುರ್ಲಭಂ ಮನಸಾತಿ ಯದನ್ಯೇನ ನಶಕ್ಯಂ ಧರಣೀತರೇ, ರಾಮಾಯಣದ ಮಾತು. ಹನುಮಂತ ಮಾಡಿದ ಕೆಲಸ ಮಾಡಕ್ಕೆ ಉಳಿದ ದೇವತೆಗಳಿಗೆ ಇಮ್ಯಾಜಿನ್ ಮಾಡಕ್ಕೂ ಆಗೋದಿಲ್ಲ ಅಂತ ರಾಮದೇವರು ಹೇಳುತ್ತಾರೆ. ಇಂಥ ಪ್ರಶಂಸೆ ರಾಮದೇವರು ಮಾಡಬೇಕಾದ್ರೆ ಇವರು ಪ್ರಶಂಸೆ ತಗೊಂಡು ಏನ್ ಮಾಡಬೇಕಾಗಿದೆ? ಅವರು ಇವರು ಉದ್ಧಾರ ಬೇಕಾಗಿತ್ತು ಅವರಿಗೆ, ತಮ್ಮ ಸ್ವರೂಪವನ್ನು ತಿಳ್ಕೊಂಡು ಉಪಾಸನೆ ಮಾಡಲಿ ಅಂತ ಹಾಗೆ ಮಾಡಿದ್ರಂತೆ. ಇದೇ ದಿವಸ ಆಟ ನಡೀತಾ ಇದೆ. ಹನುಮಂತನಾಗಿದ್ದಾಗ ಅಂಗದಾದಿಗಳನ್ನು ಸೋಲಿಸಿದ್ರು, ನಿಮ್ಮ ಭೀಮನಾಗಿದ್ದಾಗ ದುರ್ಯೋಧನಾದಿಗಳನ್ನು ಮಣ್ಣು ಮುಗಿಸಿದ್ರು, ಇಲ್ಲಿ ಗುರುಕುಲದ ಶಿಷ್ಯರನ್ನೆಲ್ಲ ಸೋಲಿಸಿ ಹಾಕ್ತಾ ಇದ್ದಾರೆ. ಎಲ್ಲಿ ಹೋದರೂ ಕೂಡ ತಮ್ಮ ಪರಾಕ್ರಮ ಬಿಟ್ಟಿಲ್ಲ ಅವರು. ಹಾಗೆ ನಡೀತಾ ಇದೆ. ಗುರುಗಳು ನೋಡಿದ್ರಂತೆ, ಒಂದು ದಿವಸ ಕರೆದರಂತೆ ವಾಸುದೇವ, ಏನಿದು ಅಂತ ಕೇಳುತ್ತಾರೆ. ಏನಿದು, ನೀನು ಪಾಠ ಓದಿದ್ದೇ ನೋಡಿಲ್ಲ, ಬರೀ ಆಟನೇ ಆಡ್ತಾ ಇದ್ದೀಯಲ್ಲ, ಇದೇನು ಅಂತ ಮೊದಲನೇ ಪ್ರಶ್ನೆ. ಮತ್ತೆ ಪಠಸಿ ನೋ ಶಠ ಸಖಿಭಿ ಸಮಂ, ಎಲ್ಲ ಸ್ನೇಹಿತರು ಹೇಳಿಕೊಟ್ಟಿದ್ದ ಹೇಳುತ್ತಾರೆ, ನೀನು ಓದೋದೇ ಇಲ್ಲ ಹೇಳಿದ್ದನ್ನ, ಬಾಯ್ಪಾಠ ಮಾಡೋದೇ ಇಲ್ಲ, ಇದ್ಯಾತಕ್ಕೆ ಎಂದು ಕೇಳುತ್ತಾರೆ. ಮತ್ತೆ ಆಚಾರ್ಯ ಇನ್ನೊಂದು ಅಭ್ಯಾಸ ಅಂದ್ರೆ, ಇದ್ರೆ ಆಟ, ಮನೆಗೆ ಹೋದ್ರೆ ನಾಪತ್ತೆ, ಎಷ್ಟೊತ್ತು ಬರ್ತಾನೆ ಇದ್ದಿಲ್ಲಂತ. ಇಲ್ಲಿರ್ತಿದ್ದೇ ಕಡಿಮೆ, ಮನೆಗೆ ಹೋಗ್ತಿದ್ರು, ಹೋದವ್ರು ಬೇಗ ಬರ್ತಿದ್ದಿಲ್ಲ, ಬಂದ್ರೆ ಪಾಠಕ್ಕೆ ಬರ್ತಿದ್ದಿಲ್ಲ, ಬರೀ ಆಟ ಆಡ್ತಿದ್ರು. ಒಂದಕ್ಕಿಂತ ಬಹುಶಃ ಇವತ್ತು ಭಾರಿ ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಆಚಾರ ಹಾಗೆ ಇದ್ದಿತ್ತು. ಕೆಲವು ಅನ್ಕೋಬಹುದು ನಾವು ಆಚಾರ ಇದ್ದೇ ಆಗಿದ್ದೀವಿ ಅನ್ಕೋಬಾರ್ದಷ್ಟೇನು. ಆದ್ರೆ ತಿಳಿದ ಹಾಗಿದ್ರೆ ಇದು ಪ್ರಯೋಜನ ಇಲ್ಲ, ಎಲ್ಲ ತಿಳಿದು ಹಾಗಿದ್ರು. ಗುರುಗಳು ಕೇಳೇಬಿಟ್ರು, ಯಾಕೆ ನೋ ಪಠಸಿ ನೋ ಶಠ ಬೈದ್ರಂತೆ, ಶಠ ವಂಚಕ ಅಂತ ಬೈದ್ರಂತೆ. ಆಚಾರ ಅಂತಾರೆ, ಗುರುಗಳೇ ತಪ್ಪು ತಿಳ್ಕೋಬೇಡಿ ಅಂತ ಹೇಳ್ತಾರೆ. ಏನದು, ನೀವೇನ್ ಹೇಳ್ತೀರಿ? ಒಂದು ಲೈನ್ ಹೇಳೋದು, ಅದನ್ನು ಉರು ಹೊಡಿ ಅಂತ ಹೇಳೋದು, ಲೈನ್ ಹೇಳೋದು ಉರು ಹೊಡಿ ಅಂತ ಹೇಳಿ. ಗುಣನಿಕ ಚರಣಾಧಿಕ ಗೋಚರ ನಮಮ ಹೃದಯಿತಾ, ಆ ರೀತಿ ಚರಣಚರಣವಾಗಿ ಹೇಳಿ ಅದನ್ನ ಒಪ್ಪಿಸಿ ನೆನಪಿಟ್ಟುಕೊಳ್ಳೋದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ನಿಮ್ ಪಾಠದ ಪದ್ಧತಿನೇ ಸರಿಯಿಲ್ಲ ಅಂದ್ಬಿಟ್ರೆ. ಅವ್ರ ಶಿಟ್ಟು ಜಾಸ್ತಿ ಆಗೋಯ್ತು. ಏರೋ ಬೈದಾಗ ತನ್ನೇ ಬೈತಾನಲ್ಲ, ಇಷ್ಟೊತ್ತು ಬರೀ ಬೇರೆ ಮೇಷ್ಟನ ಬೈ ಹುಡುಗಾದಾಗ ಆಯ್ತು ಆಚಾರ್ಯರಿಗೆ, ನಿಮ್ ಪಾಠದ ಪದ್ಧತಿನೇ ಸರಿಯಿಲ್ಲ, ನನಗೆ ಆಗೋದಿಲ್ಲ, ಬೋರ್ ಹೊಡಿಯುತ್ತೆ ಅಂತ ಹೇಳಿಟ್ರೆ. ಅವ್ರಿಗೆ ಭಾರಿ ಸಿಟ್ಟು ಬಂದ್ಬಿಡ್ತು. ಓ ಅಷ್ಟು ಬುದ್ಧಿವಂತನ ನೀನ್ ಆಗಿದ್ರೆ, ಬಂದೊಂದೇ ಲೈನ್ ಓದೋದಕ್ಕಾಗೋದಿಲ್ಲ ಅಂದ್ರೆ ಎಲ್ಲ ಗೊತ್ತಿದೆ ಅಂತ ಆಯ್ತಲ್ಲ ನಿನಗೀಗ, ಒಂದು ಕೆಲಸ ಮಾಡಿ ಹಾಕಿದ್ರೆ. ಹಾಗಿದ್ರೆ ನೀನು ತಮ್ಮಪರಿ ತವದ ಧರಣಿ ಈಶ್ವರ, ನೀನು ಏನ್ ಹೇಳ್ಕೊಟ್ಟಿದ್ದೇನಲ್ಲ ಅದಕ್ಕಿಂತ ಮುಂದಿನ ಹೇಳಿ ನೋಡೋಣ ಅಂತ ಕೇಳ್ತಾರೆ. ಮುಂದಿನ ಹೇಳು ನೋಡೋಣ, ಎಲ್ಲ ಹೇಳಿದ್ದೆಲ್ಲ ಬರುತ್ತೆ ಅಂತ ಆಯ್ತಲ್ಲ ನಿನಗೆ, ಮುಂದಿನ ಹೇಳು ಅಂತ ತಕ್ಷಣ ಆಚಾರ್ಯ ಶುರು ಮಾಡೇ ಬಿಟ್ರಂತೆ. ಯಾವುದನ್ನ ನಾರಾಯಣಂ ಮಹಾಜ್ಞೇಯಂ, ಮಹಾನಾರಾಯಣ ಉಪಷತ್ತು ಹೇಳಕ್ ಶುರು ಮಾಡಿಬಿಟ್ರಂತೆ. ಆಶ್ಚರ್ಯ, ಅದನ್ನು ಯಾರಿಗೂ ಹೇಳ್ಕೊಟ್ಟಿದ್ದಿಲ್ಲ ಗುರುಗಳು, ಅವರಿಗೂ ಆ ಪಾಠಶಾಲೆ ಬೇರೆ ಹುಡುಗರು ಹೇಳ್ಕೊಟ್ಟಿದ್ದಿಲ್ಲ, ಅದನ್ನ ಆಚಾರ ಹೇಳಕ್ ಶುರು ಮಾಡ್ತಾ ಇದ್ದಾರೆ. ಬೇರೆ ಕಡೆ ಕೇಳಿಲ್ಲ, ತಾವು ಹೇಳ್ಕೊಟ್ಟಿಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಶ್ರುತಿ ಸಮಾಮನನಂ ಸ್ಖಲನೋಜ್ಜಿತಂ, ಅದನ್ನ ದೇವತೆಗಳು ನೋಡ್ತಾ ಇದ್ದಾರಂತೆ. ಬೃಹಸ್ಪತಿ ಆಚಾರ ಅಂತವ್ರು ಕೇಳ್ತಾ ಇದ್ದಾರೆ, ಅವ್ರು ವೆರಿಫೈ ಮಾಡ್ಕೊತಾ ಇದ್ದಾರಂತೆ, ನಾವು ಸರಿ ಹೇಳ್ತೇವೆ ಇಲ್ಲ ಅಂತ ಅವ್ರು ಯೋಚನೆ ಮಾಡ್ಕೊಂಡ್ರಂತೆ. ಆಚಾರ್ಯ ಹೇಳಿದ್ದನ್ನ ಸ್ಟ್ಯಾಂಡರ್ಡ್ ಆಚಾರ್ಯರು, ಅವರಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಅದರಿಂದಾಗಿನೆ ಎಲ್ಲ ತಿದ್ದುಕೊಂಡು ಕರೆಕ್ಟ್ ಮಾಡ್ಕೊತಾ ಇದ್ದಾರಂತೆ. ಆ ರೀತಿ ಹೇಳ್ತಾರೆ ಗುರುಗಳು, ಸಾಕು ಆಶ್ಚರ್ಯ ಆಗೋಯ್ತು ಅವರಿಗೆ, ನನಗೆ ಚೆನ್ನಾಗಿ ಹೇಳೋದು ಬರೋದಿಲ್ಲ ಅಂತ ಗೊತ್ತಾಯ್ತು ಅವರಿಗೆ. ವಾಸುದೇವ, ಆಗ ಈ ವಾಸುದೇವ ಶಿಷ್ಯನಲ್ಲ, ಇವು ನಿಜವಾಗ್ಲೂ ಗುರು ಅನ್ನೋ ಭಾವನೆ ಬಂದೋಯ್ತು. ಅಲ್ಲಿ ತಂದೆಯನ್ನು ಸೋಲಿಸಿದ್ರು, ಈ ಗುರುಗಳನ್ನು ಸೋಲಿಸಿದ್ರು. ಈಗ ಅವ್ರ ಮುಂದೆ ಗೆದ್ದವರೇ ಇಲ್ಲ, ಲಕ್ಷ್ಮೀನಾರಾಯಣರ ಹೊರತು ಮಧ್ವಾಚಾರ್ಯ ಸೋಲಿಸೋರೇ ಇಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಎಲ್ಲ ಸೋಲೋರೇ ಹೊರತು ಸೋಲಿಸೋರೇ ಇಲ್ಲ. ಅವತ್ತಿನಿಂದ ವಾಸುದೇವನ ಬಗ್ಗೆ ದೃಷ್ಟಿನೇ ಬೇರೆ ಆಯ್ತು ಅವರದು, ಭಾರಿ ಪ್ರೌಢ ಅಂತ ಗೊತ್ತಾಯ್ತು ಅವರಿಗೆ. ಒಂದು ದಿವಸ ಎಲ್ಲ ತುಳಸಿ ಹೂವು ತರಲಿಕ್ಕೆ ಅಂತ ಹೋಗಿದ್ದಾರೆ. ಆಚಾರ್ಯರು ತೋರಿಸ್ತಾರೆ, ಗುರು ಸೇವೆ ಮಾಡಿಕೊಂಡು ವಿದ್ಯೆ ಓದಿದ್ರೆ ಬರುತ್ತೆ ಹೊರತು ಸುಮ್ಮನೆ ಕೇಳಿದ್ರೆ ವಿದ್ಯೆ ಬರೋದಿಲ್ಲ, ಭಗವಂತನ ಮಾತದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಆ ಸೇವೆ ಏನ್ ಮಾಡಬೇಕು, ಯಾವ್ದು ರೆಲೆವೆಂಟ್ ಅದನ್ನು ಮಾಡಬೇಕಷ್ಟೆ. ಗುರುಗಳಿಗೆ ಏನ್ ಸೇವೆ ಬೇಕು, ಅವರ ಪೂಜೆಗೆ ಯಜ್ಞಕ್ಕೆ ಹೋಮಗಳಿಗೆಲ್ಲ ಸವಿತ್ತು ತುಳಸಿ ಎಲ್ಲ ತರಬೇಕು. ತರಲಿಕ್ಕಿಂತ ಶಿಷ್ಯರ ಗುಂಪೆಲ್ಲ ಹೋಗುವುದು ಬರೋದು ನಡೆದಿತ್ತು. ಅವ್ರು ಹೋಗಿದ್ದಾರೆ, ವಿಚಿತ್ರ ಪ್ರಸಂಗ ನಡೆದೋಗಿದೆ. ಒಂದು ದಿವಸ ಇದ್ದಕ್ಕಿದ್ದ ಹಾಗೇನೆ ಅವರ ಗುಂಪಿನೊಳಗೆ ಗುರುಗಳ ಮಗನು ಇದ್ದ. ಆತನ ಹೆಸರು ವಾಸುದೇವ ಅಂತಾನೆ, ಗುರುಪುತ್ರನು ವಾಸುದೇವನೇ, ಎಲ್ಲ ಸಮಾನ ವಯಸ್ಕರು. ಎಲ್ಲ ತುಳಸಿ ಎಲ್ಲ ತೆಗಿತಾ ಇದ್ದಾರೆ. ಇದ್ದಕ್ಕಿದ್ದಾಗ ಜೋರ ಕೂಗಿ ಬಿದ್ದೇ ಬಿಟ್ಟಂತೆ ವಾಸುದೇವ ಅಂತ ಕೂಗಿ ಬಿದ್ದು ಬಿಡ್ತಾನೆ. ನೋಡ್ತಾರೆ ಎಲ್ಲ ಶಿಷ್ಯರು ಓಡಿ ಬರ್ತಾರೆ. ಏನು ಅಂತ ಕೇಳಿದರೆ ಹೇಳುತ್ತಾರೆ, ಆತನಿಗೆ ಒಂದು ಹುಟ್ಟು ರೋಗ ಇತ್ತಂತೆ ಪಾಪ. ಸಹಜಾಮಪಿ ದುಸ್ಸಹಾಂ, ಹುಟ್ಟಿದಾಗಿಂದ ತಲೆನೋವು ಬರ್ತಾ ಇತ್ತಂತೆ. ಶಿರೋ ಗುರುವೇದನಾಂ, ತಲೆಸೂಲಿ ಬಂದ್ರೆ ಭಯಂಕರ ತಲೆನೋವು ಬರ್ತಿತ್ತಂತೆ. ತಡ್ಕೊಳ್ಳಕ್ಕಾಗ್ತಿದ್ದಿಲ್ಲ, ಎಚ್ಚರದ ಬಿದ್ದು ಬಿಡ್ತಾ ಇದ್ದಂತೆ ಪಾಪ. ಯಾವಾಗ ಬರುತ್ತೆ ಗೊತ್ತಿಲ್ಲ, ಒಂದು ಒದ್ದಾಡಿ ಒದ್ದಾಡಿ ಬರ್ತು ಸರಿ ಹೋಗ್ಬೇಕಷ್ಟೆ. ಎಷ್ಟೋ ಸರ್ತಿ ಆಗಿ ಬಂದಿತ್ತು ಪಾಪ. ಆ ಸರ್ತಿ ಬಂದಾಗ ವಾಸುದೇವ ಇದ್ದಿಲ್ಲ, ಈ ಸರ್ತಿ ಬಂದಾಗ ವಾಸುದೇವ ಇದ್ದಾರೆ. ಅದು ವಿಶೇಷ ಪ್ರಸಂಗ ಬಂತು. ಎಲ್ಲರೂ ವಾಸುದೇವ ವಾಸುದೇವ ಅಂತ ಕೂಗಿದ್ರು. ತಕ್ಷಣ ವಾಸುದೇವ ಅಲ್ಲೇ ಇದ್ದಾರೆ, ಆಚಾರ್ಯರು ಬಂದ್ರಂತೆ. ವಾಸುದೇವ ಅಂತ ಕೃಷ್ಣ, ಗೋಪಿಕರು ಗೋಪ ಗೋಪಿಯರೆಲ್ಲ ಏನೇ ಪ್ರಸಂಗ ಬರಲಿ ಕೃಷ್ಣ 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 ಅಂತಿದ್ರು, ಕೃಷ್ಣ ಪರಿಹಾರ ಮಾಡಿಬಿಡ್ತಾ ಇದ್ದ. ಇವ್ರು ಏನೇ ಬರಲಿ ವಾಸುದೇವ ವಾಸುದೇವ ಅಂತಿದ್ರು ಪರಿಹಾರ ಮಾಡಿಬಿಡ್ತಾ ಇದ್ರು. ಹರಿವಾಯುಗಳಿಗೆ ಪರಿಹಾರವಾಗದ ಒಂದು ಆಪತ್ತೇ ಇಲ್ಲ. ತಕ್ಷಣ ಬಂದಿದ್ದು ಅವನ ಕಿವಿಯಲ್ಲಿ ಊದಿದ್ರಂತೆ, ಶ್ರವಣ ಗೋಚರಿತೇನ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ಒಂದ್ಸತಿ ಬಾಯಿಂದ ಕಿವಿಯಲ್ಲಿ ಊದಿಬಿಟ್ರಂತೆ. ಊದ್ತಿರಕ್ಕೆ ಎದ್ದು ಕೂತ್ಕೊಂಡ, ತಲೆ ಹೋಗಿಬಿಟ್ಟಿದೆ, ಆಯಾಸನೇ ಇಲ್ಲ, ಹೆಸರು ತಲೆನೋವು ಹೆಸರು ಕೂಡ ಇಲ್ಲ. ಅವತ್ತು ತಲೆನೋವು ಹೋಗಿದ್ದು ಮತ್ತೆಂದು ಜನ್ಮದಲ್ಲೇ ಬರಲಿಲ್ಲ ಅಂತ ಹೇಳ್ತಾರೆ. ನಮಗೆ ಒನ್ ಸಾರ್ ಆಲ್ ಗಾನ್ ಅದು ಅಂತ. ಎಂಥ ಮ್ಯಾಜಿಕ್ ಇದು ಅಂತ. ಆಚೆ ದೊಡ್ಡ ವೈದ್ಯರು ಅಂತ ಗೊತ್ತಾಯ್ತು. ಈಗ ಭವರೋಗ ವೈದ್ಯರಾದವರು ಇದ್ಯಾವ ಲೆಕ್ಕ ಇದು. ಕಿವಿಯಲ್ಲಿ ಊದಿದ್ರೆ ವಾಸಿಯಾಯ್ತು. ನಾವು ಇದನ್ನು ಯಾರಾದ್ರು ಮಾಡ್ಲಕ್ಕೆ ಹೋಗ್ಬಿಟ್ಟು ಕಿವಿನೇ ಹೋಗುತ್ತೆ ಅಷ್ಟೇ, ತಲೆನೋವು ಹೋಗೋದಿಲ್ಲ. ಕಿವಿ ಡ್ರಮ್ ಹೋಗಿಬಿಟ್ರೆ ಕತೆನೇ ಮುಗಿದೋಯ್ತು ಅವ್ರು. ಮತ್ತೆ ಆಚಾರ ಊದಿದ್ದಕ್ಕೆ ಯಾತಕ್ಕೆ ಹೋಯ್ತು? ಇವತ್ತು ವೈದ್ಯ ಮಾಡೋ ಕೆಲಸಕ್ಕೆ ಹಾರ್ಟ್ ಆಪರೇಷನ್ ಮಾಡ್ತಾನೆ ಬದುಕಿರ್ತಾರೆ, ಸ್ವಲ್ಪ ಎಲ್ಲ ತೋರಿದ್ರೆ ಸತ್ತೋಗ್ತಾನೆ ಮನುಷ್ಯ. ಅವರು ಸರ್ವಶಾಸ್ತ್ರಜ್ಞರು, ಆದ್ರಿಂದ ಅವರು ಆ ರೀತಿ ಊದ್ಲಕ್ಕೆ ಬರ್ತಿತ್ತು. ಊದಿದ್ದಕ್ಕೆ ವಾಸಿಯಾಯ್ತು. ಫಿಸಿಕಲ್ ಅದು ಸರಿಯಾಗಿ ಊದಿದ್ರೆ, ಕಿವಿಯಲ್ಲಿ ಊದಿದ್ರೆ ವಾಸಿ ಸರಿ ಹೋಗ್ತದೆ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಅರ್ಥನೇ ಬೇರೆ. ಇನ್ನೊಂದು ಅರ್ಥ ಉಂಟು. ಕಿವಿಯಲ್ಲಿ ಊದೋದು ಅಂದ್ರೆ ಊದೋದಲ್ಲ, ಉಪದೇಶ ಮಾಡೋದು ಅಂತ ಅರ್ಥ. ಉಪದೇಶವನ್ನು ಮಾಡಿದ್ರು ಅದಕ್ಕೆ ವಾಸಿಯಾಯ್ತು ತಲೆನೋವು ಅಂತ ಒಳಗಿನ ಅರ್ಥ. ಅದು ಒಂದು ಕಿವಿಯಲ್ಲಿ ಓದೋದಕ್ಕೆ ಉಪದೇಶ ಅಂತ ಕರೀತಾರೆ. ಮಗ ಹೇಳಿದ ಮಾತು ಕೇಳ್ಕೊಂಡಿರ್ತಾನೆ, ಮದುವೆ ಆಗ್ತದೆ, ಸೊಸೆ ಮನೆಗೆ ಬರ್ತಾಳೆ, ತಾಯಿ ಯೋಚನೆ ಶುರುವಾಯ್ತು. ಯಾರೋ ಊದಿರಬೇಕು, ನನ್ನ ಮಾತು ಕೇಳೋದಿಲ್ಲ ಹುಡುಗ ಅಂತ ಶುರು ಮಾಡಿಬಿಡ್ತಾರೆ. ಯಾರೋ ಊದಿರಬೇಕು, ಯಾರೋ ಸೊಸೆನೇ ಇನ್ಯಾರೋ ಅಲ್ಲ, ಸೊಸೆ ಊದಿರಬೇಕು ಅಂಬುದನ್ನ ಊದೋದು ಅಂತ ಕರೀತಾರೆ. ಕಿವಿ ಊದೋದು ಅಂದ್ರೆ ಗುಟ್ಟಾಗಿ ಹೇಳ್ಕೊಡೋದು ಅಂತ ಅರ್ಥ. ಅದು ಇವತ್ತು ಆಚಾರ್ಯ ಊದಿದ್ರು ಅಂದ್ರೆ ಗುಟ್ಟಾಗಿ ಉಪದೇಶ ಮಾಡಿದ್ರು ಅಂತ ಅರ್ಥ. ಆದ್ರಿಂದ ತಲೆನೋವು ಹೋಯ್ತು. ಏನು ಉಪದೇಶ ಮಾಡ್ತಾರೆ ಆಚಾರ್ಯರು? ಇವತ್ತು ಅಷ್ಟೇ, ಮಂತ್ರೋಪದೇಶ ಮಾಡಬೇಕಾದ್ರೆ ಬಲಗಿವಿಯಲ್ಲಿ ಉಪದೇಶ ಮಾಡಬೇಕು ಅಂತ ನಿಯಮ ಉಂಟು. ಬಲಗಿವಿಲಿ ತಡೆ ಮೇಲೆ ಕೂಡಿಸ್ಕೊಂಡು ಬಲಗಿವಿಲಿ ಹೇಳ್ಬೇಕಂತ ಗಾಯತ್ರಿ ಮಂತ್ರವನ್ನು ಹಾಗೆ ಹೇಳಬೇಕು. ಇವತ್ತು ಯಾರು ಕೂಡಿಸ್ಕೊಂಡ್ರೆ 30 ವರ್ಷದವ್ರು ಕೂಡಿಸ್ಕೊಂಡು ತಡೆ ಮುರಿದು ಹೋಗ್ತದೆ ಅಷ್ಟೇ ಪಾಪ. ಸಕಾಲಕ್ಕೆ ಮಾಡಿದ್ರೆ ಕೂಡಿಸ್ಕೊಳಕ್ ಬರ್ತದೆ. ತೊಡೆ ಮೇಲೆ ಕೂಡಿಸ್ಕೊಂಡು ಬಲಗಿವಿಯಲ್ಲಿ ಹೇಳಿದ್ರೆ ಆಗ ಅದು ಸಿದ್ಧಿ ಬರ್ತದೆ ಅಂತ ಹೇಳುತ್ತಾರೆ. ಇವತ್ತು ಕೂಡಿಸ್ಕೊಳಕ್ಕೂ ಬರೋದಿಲ್ಲ, ಅದು ಮಂತ್ರನೇ ಮೊದಲು ಬರೋದಿಲ್ಲ. ಅಪ್ಪಗೆ ಮೊದಲು ಅನ್ನೊಂದು ಪದ್ಧತಿ ಇದೆ. ಗಾಯತ್ರಿ ಮಂತ್ರ ಉಪನಯನ ದಿವಸ ಕೇಳಿದ್ದೆ ಅಷ್ಟೋ ಅಷ್ಟೇ, ಮತ್ತೆ ಬರೋದೇ ಇಲ್ಲ. ಇನ್ನೇನು ಸಿದ್ಧಿ ಬರಬೇಕು ಪಾಪ? ಬರೀ ಬಫೆ ಆಗ್ತದೆ ಹೊರತು ಮಂತ್ರನೂ ಇಲ್ಲ, ತಂತ್ರನೂ ಇಲ್ಲ. ಶಾಸ್ತ್ರೋಕ್ತ ಕ್ರಮವಾಗಿ ಹೇಳ್ತಕ್ಕಂಥ ಕ್ರಮ ಅದು. ಅದರಿಂದ ಉದ್ಧಾರವಾಗೋ ಯೋಗ ಬಂತು. ಶಾಸ್ತ್ರ ಹೇಳುತ್ತದೆ ಆಚಾರ್ಯ ಏನು ಊದಿರಬೇಕು ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಅವನಿಗೆ ಒಬ್ಬನಿಗೆ ಅಲ್ಲ, ನಿಮ್ಗೆ ಎಲ್ಲರಿಗೂ ಊದ್ತೀನಿ ಬನ್ನಿ ಅಂತ ಹೇಳ್ತಾರೆ ಆಚಾರ್ಯ. ನಾವು ಊದ್ಲಕ್ಕೆ ಬಂದಿರೋದು ಅಂತ ಆಚಾರ್ಯ ಹೇಳೋದು. ಎಲ್ಲರಿಗೆ ಕಿವಿಯಲ್ಲಿ ಊದ್ಲಕ್ಕೆ ಬಂದಿರೋದು. ದ್ವಾದಶ ಸ್ತೋತ್ರ ಓದಿ ಊದ್ತೇನೆ ಕೇಳಿ ಅಂತಾನೆ ಆಚಾರ್ಯ ಹೇಳೋದು. ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣಾತ್. ಶೃಣುತ ಅಂದ್ರೆ ಕಿವಿಗೊಡಿ ಊದ್ತೀನಿ ಅಂತ ಅರ್ಥ. ಅದಕ್ಕೆ ಏನಂತ ಊದ್ತೀನಿ ಗೊತ್ತಾ? ನಹರೇ ಪರಮಃ ನಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣಾತ್, ಹರಿಯೇ ಸರ್ವೋತ್ತಮ ಅಂತ ಊದ್ತೇನೆ ಅಂತ ಹೇಳುತ್ತಾರೆ. ಯಾರು ಹರಿಸರೋತ್ತಮ ಅಂತ ತಿಳ್ಕೊತಾರೋ ಅವರ ತಲೆನೋವು ಬರೋದಿಲ್ಲ. ಇದು ಬಹಳ ವಿಶೇಷ. ಇದೇನು ಇದು ಹೇಳ್ತಾರೆ ಅಂದ್ರೆ 100% ಫ್ಯಾಕ್ಟ್ ಅದು. ತಲೆನೋವು ಹರಿಸರ್ವೋತ್ತಮ ಅಂತ ಹೇಳಿದ್ರೆ ತಲೆನೋವು ಬರೋದಿಲ್ಲ. ಅದೇ ಯಾಕೆ ಅಂತ ಪ್ರಶ್ನೆ. ಈಗ ನಾವೇ ಯೋಚನೆ ಮಾಡೋಣಂತೆ. ನಾವು ಮಾಡ್ತೇವೆ ತಲೆನೋವು ಶುರುವಾಗುತ್ತೆ. ನಾವು ಮಾಡ್ತೇವೆ ಹೆಡೆಕ್ ಅದು ಅಂತ. ಅಯ್ಯೋ ದೊಡ್ಡ ಹೆಡೆಕ್ ಶುರುವಾಗಿದೆ, ಏನು ಶುರು ಮಾಡ್ತಾನೆ. ಅನ್ವಾಂಟೆಡ್ ಗೆಸ್ಟ್ ಬಂದ್ಬಿಟ್ರೆ ಭಯಂಕರ ಹೆಡೆಕ್ ಶುರುವಾಗಿಬಿಡುತ್ತಾಗಲೆ. ಅವ್ರು ಹೋಗುವವರು ಹೆಡ್ಡೆಕ್ ಹೋಗೋದಿಲ್ಲ. ಹೋದ ತಕ್ಷಣ ಹಬ್ಬ ಹೋದ ಪೀಡೆ ಹೋಯಿತು ಅಂತ ಅವಾಗ ಹೆಡ್ನೆಕ್ ಶುರುವಾಗ್ತದೆ. ಅದಕ್ಕೆ ಹೇಳ್ತಾರೆ ಹೆಡ್ಡೆಕ್ ಎಂಬುದು ಫಿಸಿಕಲ್, ಆಕ್ಚುಲಿ ಬರೀ ಫಿಸಿಯಲಾಜಿಕಲ್ ಅಲ್ಲ, ಅದು ಸೈಕಲಾಜಿಕಲ್ ಫಸ್ಟ್. ಅದು ಒಂದು ಅನ್ವಾಂಟೆಡ್ ಗೆಸ್ಟ್ ಬಂದ್ರೆ ತಲೆನೋವು ಬರ್ತದೆ. ಅದು ಬೇಕಾದ್ರೂ ಹೋಗ್ಬಿಡ್ತದೆ, ತಲೆನೋವು ಆಗಿದ್ದು ಹೋಗ್ಬಿಡ್ತದೆ. ಇದು ಆಶ್ಚರ್ಯ. ಬೇಕಾದವ್ರು ಬರ್ತಾರಲ್ಲ, ಎದ್ದು ಬಡ ಬಡ ಉಲಕ್ಷ ಮಾಡಿಬಿಡ್ತಾರೆ. ಬೇಕಾದವ್ರು ಬಂದಿದ್ದಾರೆ ಅದನ್ನು ಹೇಳ್ತಾರೆ. ಇವತ್ತು ನಾವು ಮಾಡ್ತೇವೆ ಅಂತ ಯಾರು ಅನ್ಕೋತಾರೋ ಅವರಿಗೆ ತಲೆನೋವಿನಿಂದ ಹಿಡಿದು ಮೈಯೆಲ್ಲ ನೋವು ಶುರುವಾಗ್ತದೆ. ಆದ್ರೆ ಹರಿಸರ್ವೋತ್ತಮ ಅಂತ ಗೊತ್ತಾಗಿಬಿಟ್ರೆ ನಮ್ಗೆ ನಿಶ್ಚಿಂತೆ, ನಾವು ಮಾಡ್ತೇವೆ ಅಂತ ಅನ್ಕೊಳ್ಳೋ ಪ್ರಸಂಗ ಬರದೇ ಹೋದ ಮೇಲೆ ತಲೆನೋವಿಲ್ಲ ಮೈ ನೋವಿಲ್ಲ, ಆರಾಮಾಗಿರ್ತೀರಿ ಅಂತ ಅರ್ಥ. ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಎಲ್ಲ ಕೂತಿರ್ತೇವೆ ಮಧ್ಯರಾತ್ರಿ 11 ಗಂಟೆ ಆಗಿರುತ್ತೆ, ಯಾವ್ದೋ ಬಸ್ ಬಂದು ಮನೆ ಬಂದು ನಿಂತ್ಕೊಳ್ಳುತ್ತೆ, ಗಾಬರಿ ಆಗಿಬಿಡುತ್ತೆ. ಯಾವ್ದೋ ಟೂರಿಸ್ಟ್ ಬಂತು ಅಂತ ಕಾಣುತ್ತೆ ಮನೆಯೊಳಗೆ, ಗೆಸ್ಟ್ ಬಂದ್ರು 50-60 ಜನ ತಲೆ ಹೊಡೆದಾಗತ್ತೆ, ತಲೆನೋವು ಎಲ್ಲ ಶುರುವಾಗ್ಬಿಡುತ್ತೆ. ಆಗ್ಲೇ ನೋಡ್ತಾರೆ, ಈಗ ಹೇಳ್ತಾರೆ, ಯಾರ ಅಡ್ರೆಸ್ ಕೇಳ್ತಾರೆ ಪಕ್ಕದ ಮನೆಯದು, ಹಬ್ಬ ತಲೆ ಹೋಗ್ಬಿಡುತ್ತೆ ಆ ಕಡೆ ಪೂರ್ತಿಯಾಗಿ. ಈ ತಲೆನೋವು ಇನ್ನೂ ಹೋಗುತ್ತೆ, ಅವ್ರಿಗೆ ಬೇರೆ ತಲೆನೋವು ಬಂತಾರೆ ಇನ್ನೂ ಖುಷಿ ಇವನಿಗೆ, ಅವ್ರ ತಲೆನೋವು ಬರುತ್ತೆ ಈಗ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡಿ ಶುರು ಮಾಡಿಬಿಡುತ್ತೆ. ಅಂದ್ರೆ ನಾವು ಮಾಡ್ತೇವೆ ಅಂದ್ರೆ ತಲೆನೋವು, ನಮಗೆ ಅಂದ್ರೆ ತಲೆನೋವು, ನಮ್ಮದಲ್ಲ ಅಂದ್ರೆ ತಲೆನೋವು ಹೊರಟೋಗ್ಬಿಡುತ್ತೆ. ನಮ್ಮದಲ್ಲ ಈಶಾವಾಸ್ಯ ವಿಧಂ ಸರ್ವಂ, ನಮ್ಮದಲ್ಲ ಅಂದ್ರೆ ತಲೆನೋವು ಹೋಗುತ್ತೆ. ದೇವ್ರದ್ದು ಅಂತ ತಿಳ್ಕೊಂಡ್ಮೇಲೆ ತಲೆನೋವು ಬರೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ದೇವ್ರನ್ನ ಚಿಂತನೆ ಮಾಡಿದ ಮೇಲೆ ಯೋಚನೆ, ಹರಿರೇವ ಪರಹ ಹರಿರೇವ ಗುರುಹು ಈಶಾವಾಸ್ಯ ವಿಧಂ ಸರ್ವಂ. ಇವತ್ತು ನಮ್ಮ ಜನರನ್ನು ನಾವು ಕಾಪಾಡ್ತೇವೆ, ಭಾರ ಅದು ಒಂದು. ದೇವ್ರು ಕಾಪಾಡ್ತಾನೆ, ನಿಶ್ಚಿಂತೆಯಾಗಿರ್ತಾನೆ. ಇವತ್ತು ದಿನೇ ದಿನ ಏನಾಗ್ತಿದೆ ಗೊತ್ತೇನು, ಜಗತ್ತಿನಲ್ಲಿ ದೇವ್ರನ್ನ ಮರಿತಾ ಇದ್ದಾರೆ ಜನ. ಅದಕ್ಕೆ ತಲೆನೋವು ಮೈನೋವು ಶುರುವಾಗಿ ಆಗಿ ಆಗಿ 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, ಬಿಪಿ ಶುರುವಾಗಿರುತ್ತೆ. ಆಗ್ಲೇ ಎಂತ ದುರಂತ ಇದು ಒಂದು. ಹಿಂದಿನ ಕಾಲದ ಜನಕ್ಕೆ ಅದೆಲ್ಲ ಬರೋ ಪ್ರಸಂಗ ಇಲ್ಲ, ಅವರಿಗೆಲ್ಲ ಧರ್ಮದ ಎಚ್ಚರ ಇರ್ತಿತ್ತು ಅವರಿಗೆಲ್ಲ ಕೂಡ. ದೇವರು ಕಾಪಾಡ್ತಾನೆ, ತನ್ನ ಹೇಗೆ ಬರಬೇಕು ಅವರಿಗೆ. ಇವತ್ತು ನಾವು ಎಲ್ಲ ಮಾಡ್ತೇವೆ ಅಂತ ಶುರುವಾಯ್ತು. ದೇವರಿಲ್ಲ ನಾವು ಮಾಡ್ತೇವೆ, ದೇವರಿಲ್ಲ ನಾವು ಮಾಡ್ತೇವೆ, ಮಾಡೋದೇನು, ಬೇಗ ಬೇಗ ಸಾಯ್ತಾನೆ ಹೊರತು ಏನು ಕೆಲಸ ಆಗೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಟೆನ್ಷನ್ ಕಡಿಮೆ ಆಗುತ್ತೆ. ಯಾವ ಔಷಧಿನೇ ಬೇಕಾಗಿಲ್ಲ, ಮೂಲ ಔಷಧಿ ಇದೇನೆ ಹರಿ ಸರ್ವೋತ್ತಮ. ದೇವರೆಲ್ಲವನ್ನೂ ಮಾಡಿ ಮಾಡಿಸುವ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶಶನ್ ಪ್ರಳತನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾನ್ ಇಂದ್ರಿಯಾರ್ಥೇಶು ವರ್ತಂತ ಇವಧಾರಯನ್. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ಪ್ರತಿ ಕೆಲಸ ಮಾಡಬೇಕಾದ್ರೂ ಕೂಡ ದೇವರು ಮಾಡಿಸ್ತಾನೆ ಅಂತ ತಿಳ್ಕೊಳ್ಳಿ, ನಿಮಗೆ ಭಾರನೇ ಆಗೋದಿಲ್ಲ. ಅದನ್ನು ಆಚಾರ್ಯ ಹೇಳುತ್ತಾರೆ. ಗುರುಪುತ್ರನ ತಲೆನೋವು ಹೋಗಲಾಡಿಸಿದ್ದಲ್ಲ ಅಷ್ಟೇ ಆಚಾರ್ಯರು, ಈ ತಲೆನೋವು ಮೊದಲು ಬಂದಿದ್ದಾರಿಗೆ ಗೊತ್ತೇನು, ರುದ್ರದೇವರಿಗೆ ಬಂತಂತೆ ತಲೆನೋವು. ಕಾಲಕೂಟ ವಿಷ ಹುಟ್ಟಿತು, ಅದನ್ನು ಆಚಾರ್ಯರು ಸ್ವಲ್ಪ ಕೈಯಲ್ಲಿ ಹಾಕೊಂಡು ಉಜ್ಜಿ ದದೌಸ ಕಿಂಚಿತ್ ಗಿರಿಶಾಯ ವಾಯು, ಅದನ್ನು ರುದ್ರದೇವರಿಗೆ ಕೊಟ್ಟರು. ಅವರು ಏನಾಯ್ತು ಕುಡಿತಿರ್ಲಿಕ್ಕೆ, ಶೂಲಾ ಬಹೂವ ಶಿವಸ್ಯ ಶೀರ್ಷ್ಣ್ಯಸ್ಯ ಕರಾವಶಿಷ್ಟಂ. ರುದ್ರದೇವರು ಕುಡಿತಿರ್ಲಿಕ್ಕೆ ತಲೆ ಶುರುವಾಗಿಬಿಡ್ತಂತೆ, ಕಾಲಕೂಟ ವಿಷ ಏರಿತು ತಲೆ ಶುರುವಾಯ್ತು. ಕಾಲಕೂಟ ಅಂದ್ರೆ ಏನು, ಕಲಿ. ಕಲಿ ಅಂದ್ರೆ ಏನು, ಆಚಾರ್ಯ ಹೇಳ್ತಾರೆ, ಅಜ್ಞಾನ ಮಿಥ್ಯಾ ಮತಿ ರೂಪತೋಸೌ. ಅಜ್ಞಾನ ಮಿಥ್ಯಾ ಜ್ಞಾನಗಳೇ ಕಾಲಕೂಟ, ಅದು ತಲೆಗೇರಿತು ಅಂದ್ರೆ ತಲೆನೋವು ಶುರುವಾಗೇ ಆಗುತ್ತೆ. ಆಗ ತಲೆನೋವು ಬಂತಲ್ಲ ಅವ್ರು ವಾಸಿಯಾಯ್ತು. ಯಾತಕ್ಕೆ, ಆಚಾರ್ಯರು ಮಥಿಸಿಕೊಟ್ಟಿದ್ದು ಅಚ್ಯುತ ಅನಂತ ಗೋವಿಂದ ಅಂತ ಕುಡಿದಿದ್ದಕ್ಕೆ ತಲೆನೋವು ಹೋಗಿ ಮುಂದೆ ಮದ್ದು ಮೂರ್ಛಿತರಾದ್ರು ರುದ್ರದೇವರು. ಆಮೇಲೆ ಎದ್ದು ಕೂತರು. ರುದ್ರದೇವರಿಗೆ ಒಂದು ತಲೆನೋವನ್ನ ಅಲ್ಲಿ ಕಡದ್ರು, ಗುರುಪುತ್ರನಿಗೆ ಬಂದ ತಲೆನೋವನ್ನ ಇಲ್ಲಿ ಕಡದ್ರು. ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲರ ತಲೆನೋವನ್ನು ಕಳಿಲಿಕ್ಕೆ ಬಂದ ಆಚಾರ್ಯರಾದ್ರಿಂದಾಗಿನೇ ಆನಂದ ತೀರ್ಥರು ಎಂಬ ಹೆಸರು ಸಾರ್ಥಕವಾದ ಹೆಸರಾಯಿತು. ಇಷ್ಟು ಬದ್ಧುವಿಗೆ ಹೇಳುತ್ತದೆ. ಅದರ ವ್ಯಾಖ್ಯಾನದಲ್ಲಿ ಬರೀತಾರೆ ನಾರಾಯಣ ಪಂಡಿತಾಚಾರ್ಯರು, ಬರೀ ಬೂದಿದ್ದಷ್ಟೇ ಅಲ್ಲ ಆಚಾರ್ಯರು, ಅವನಿಗೆ ತಲೆನೋವು ಹೋಗಿಸಿದ್ದಷ್ಟೇ ಅಲ್ಲ ಇನ್ನೊಂದು ಕೆಲಸ ಮಾಡಿದರು ಅಂತ ಬರೀತಾರೆ. ಬಹಳ ಅಪೂರ್ವ ಅದು, ಅದನ್ನು ಓದಿದ್ದವರು ಗೊತ್ತಾಗೋದಿಲ್ಲ. ತಸ್ಯ ಚ ಅತೀತ ಅನಂತ ಜನ್ಮಾನಿ ಪ್ರಕಾಶಿತವಾನ್ ಶ್ರೀಮಧ್ವಃ ಅಂತ ಹೇಳ್ತಾರೆ. ಗುರುಪುತ್ರನಿಗೆ ಅವನ ಹಿಂದಿನ ಎಲ್ಲಾ ಜನ್ಮಗಳ ಸ್ಮರಣೆ ಬರ ಮಾಡಿದ್ರಂತ ಆಚಾರ್ಯ. ಎಲ್ಲ ಅನಂತ ಅತೀತ ಜನ್ಮಾನಿ, ಇದು ಬಹಳ ಮುಖ್ಯ. ಕಳೆದ ಎಲ್ಲಾ ಜನ್ಮಗಳ ಸ್ಮರಣೆ ಬರ ಮಾಡಿದ್ರಂತ ಆಚಾರ್ಯ. ಎಂಥ ಮ್ಯಾಜಿಕ್ ಇದು ಒಂದು. ಮಧ್ವಾಚಾರ್ಯರ ಒಂದು ಸಂಪರ್ಕ ಬಂತು ಅಂದ್ರೆ, ಅವರ ಉಪದೇಶ ಕಿವಿಗೆ ಬಂತು ಅಂದ್ರೆ, ನಾವು ಹಿಂದೆ ಏನಾಗಿದ್ವಿ ಅಂತ ಗೊತ್ತಾಗ್ತದೆ ಅಂತ ಅರ್ಥ. ಹಿಂದೆ ಏನಾಗಿದ್ವಿ ಅಂತ ಗೊತ್ತಾಗ್ತದೆ, ಇವತ್ತು ಏನಾಗಬೇಕು ಅಂತ ಗೊತ್ತಾಗ್ತದೆ ಅಂತ ಶಾಸ್ತ್ರೋಪದೇಶವನ್ನು ಮಾಡಿದ್ದು ಮಧ್ವಾಚಾರ್ಯರಾದ್ರಿಂದ. ಅವರ ಶಾಸ್ತ್ರ ಬಹಳ ಅಪೂರ್ವವಾದದ್ದು. ಇವತ್ತು ಸಹ ಮಂತ್ರೋಪದೇಶ ಮಾಡಿಸಿಕೊಂಡವರಿಗೆ ರೋಗ ವಾಸಿಯಾಗ್ತದೆ. ಆಚಾರ್ಯ ಧನ್ವಂತರಿ ಮಂತ್ರದ ಬಗ್ಗೆ ಹೇಳ್ತಾರೆ, ಅಯಮ್ಮೆ ಹಸ್ತ ಇತಿ ಮಂತ್ರ ಪೂರ್ವೋಕ್ತ ವಸ್ಪೃತಃ. ಈ ಮಂತ್ರ ಹೇಳಿ, ತಲೆ ಮೇಲೆ ಕೈ ಇಡಿ, ದೇವ ಧನ್ವಂತರಿನ ಕೈಯಲ್ಲಿ ಚಿಂತನೆ ಮಾಡಿ, ಧ್ಯಾನ ಮಾಡಿ, ಮಂತ್ರವನ್ನು ಹೇಳ್ತಾ ಹೋಗಿ, ಸತು ವೀತ ರೋಗ, ರೋಗ ವಾಸಿಯಾಗುತ್ತೆ ಅಂತ ನಮಗೆ ಉಪಾಯ ಹೇಳಿಕೊಡ್ತಾರೆ. ನೀವು ಮಾಡಿ ವಾಸಿಯಾಗುತ್ತೆ ಅಂತ ಹೇಳಿದ ಮೇಲೆ ಇನ್ನು ಅವ್ರು ಮಾಡಿದಾಗ ವಾಸಿಯಾಗದಿದ್ದೇನು ಆಶ್ಚರ್ಯ. ವಾಸಿ ಆಗಲೇಬೇಕು ಹಾಗೆ ಮಾಡಿದ್ದಾರೆ. ಬಾಲ ಮಧ್ವರು 8 ವರ್ಷದ ಒಳಗಿದ್ದಾರೆ, ಎಂಥ ಚಿತ್ರ ವಿಚಿತ್ರವಾದ ಮಹಿಮೆ ತೋರಿಸ್ತಾ ಇದ್ದಾರೆ. ಇಂಥ ಮಹಾತ್ಮ ಯಾವ ಗುರುಗಳಲ್ಲಿ ಕಂಡಿದ್ದೇವೆ ನಾವು? ಈತನೇ ಲೋಕಗುರು ವೇದ ವಿಖ್ಯಾತ ಭೂತಳದೊಳು ಶ್ರೀರಾಮ ದೂತನೆಂಬಾತ ಅಂತ ಅದಕ್ಕೆ ಕೊಂಡಾಡಿದರು. ಇಂಥ ವೇದ ವಿಖ್ಯಾತ ಗುರುಗಳು ಮತ್ತೊಬ್ಬರಿಲ್ಲ. ಸರ್ವ ಎಲ್ಲದರಲ್ಲೂ ಇವತ್ತು ಪಾಪ ಗುರುಗಳಿರ್ತಾರೆ, ಆಸ್ಪತ್ರೆ ಹೆಚ್ಚು ಕಡಿಮೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತಾರೆ. ನಾವು ವಾಸಿ ಮಾಡ್ತೀವಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಆಚಾರ ಹಾಗಲ್ಲ, ಪ್ರತಿಯೊಂದನ್ನು ಕೊಡ್ತಾರೆ. ಆದ್ದರಿಂದ ಅವರನ್ನು ಆಚಾರ್ಯ ಪವನೋಸ್ಮಾಕಂ ಅಂತ ನಂಬಿದರೆ ಯಾವ ಯೋಚನೆ ಕೂಡ ಇಲ್ಲ. ಅಂದರೆ ಗುರುಗಳಿಗೆ ಎಂಥ ಸುಖ ಕೊಟ್ಟರು ಆಚಾರ್ಯರು, ಗುರುಪುತ್ರ ಉದ್ಧಾರ ಮಾಡಿಬಿಟ್ರು. ಕಥೆಗೆ ಹೋಗ್ಬೇಕು, ಭಾಗವತಕ್ಕೆ ಹೋಗ್ಬೇಕು. ಕೃಷ್ಣ ಗುರುಕುಲ ವಾಸ ಮಾಡಿದಾಗ ಮಾಡಿದ, ಗುರುಪುತ್ರ ಸತ್ತೋಗಿದ್ದ, ಬದುಕಿಸಿ ಕೊಟ್ಟ ಕೃಷ್ಣ. ಕೃಷ್ಣ ಎಂದೋ ಸತ್ತಿದ್ದ ಗುರುಪುತ್ರನ ಬದುಕಿಸಿ ಕೊಟ್ಟ. ಮಧ್ವಾಚಾರ್ಯರು ಗುರುಕುಲವಾಸ ಮಾಡಿದಾಗ ಮಾಡಿದ್ರು, ಗುರುಪುತ್ರ ತಲ್ಲವನ್ನು ಸತ್ತಂತೆ ಆಗಿದ್ದ, ಸರಿ ಮಾಡಿಕೊಟ್ರು. ಅಂದ್ರೆ ಕೃಷ್ಣ ಏನ್ ಮಾಡಿದನೋ ವಾಚಾರ್ಯರು ಹಾಗೆ ಮಾಡ್ತಾರೆ. ಅವರು ಹರಿ, ಇವರು ವಾಯು, ಅವರು ಬಿಂಬ, ಇವರು ಪ್ರತಿಬಿಂಬ. ಆಭಾಸಕೋಶ್ಯ ಪವನಃ ಪವನಸ್ಯ ರುದ್ರಃ ಅಂದ್ರೆ ಭಾಗವತದ ಕಥೆಗೂ ಮಧ್ವವಿಜಯಕ್ಕಿರುವ ಸಾಮ್ಯವನ್ನು ನೋಡಿಬಿಟ್ರೆ ಹರಿವಾಯುಗಳ ಒಂದು ಸಂಬಂಧ ಇರು ಅಂತ ಗೊತ್ತಾಗ್ತದೆ. ಗುರುಪುತ್ರರನ್ನ ಉದ್ಧಾರ ಮಾಡಿದ ಕಥೆ ಇದು ಒಂದು. ಇದು ಗುರುಪುತ್ರರನ್ನೇ ಅವರು ಉದ್ಧಾರ ಮಾಡ್ತಾ ಇದ್ದಾರೆ. ನೀವೇ ಗುರುಗಳು ತಿಳ್ಕೊಂಡು ಅವ್ರು ಎಷ್ಟು ಉದ್ಧಾರ ಮಾಡ್ತಾರೆ ಲೆಕ್ಕ ಹಾಕಿರೋಣ. ಸ್ವಾಮಿ ನೀವೇ ನಮ್ಮ ಗುರುಗಳು ಅಂತ ತಿಳ್ಕೊಂಡು ಬಿಟ್ರೆ, ಮಾತರಮೇ ಮಾತರೇಶ್ವನ್ ಪಿತರತುಲ ಗುರು ಅಂತ ಸ್ತೋತ್ರ ಮಾಡಿದರೆ ನಮ್ಮ ಯಾವ ರೋಗವೂ ಇಲ್ಲದಂತೆ ಕಾಪಾಡ್ತಾರ ಆಚಾರ್ಯರು ಅನ್ನೋ ಶ್ರದ್ಧೆ ಹುಟ್ಟಿಸ್ತಾರ. ಇದು ಬಹಳ ಮುಖ್ಯ. ಇದು ಕೃಷ್ಣನ ಕಥೆಗೂ ಆಚಾರ್ಯರ ಕಥೆಗೂ ಅಷ್ಟು ಸಂಬಂಧ ಇರೋದಕ್ಕೇನೆ ವಾಸುದೇವ ಸತ್ಕಲಾ ಅಭಿನಂದ ತಮ್ ಜನಹ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ವಾಸುದೇವನ ವಿಶಿಷ್ಟವಾದ ಕೃಷ್ಣನ ಸನ್ನಿಧಾನ ಹೊಂದಿದವರು ಮಧ್ವಾಚಾರ್ಯರು ಅಂತ ಜಗತ್ತಿಗೆ ಸ್ಪಷ್ಟ ಗೊತ್ತಾಗ್ತಾ ಇದೆ. ಮತ್ತೊಂದು ದಿವಸ ಗುರುಗಳು ಯೋಚನೆ ಮಾಡ್ತಾ ಕೂತಿದ್ದಾರೆ. ಅವರ ಯೋಚನೆ ಇಷ್ಟೇ, ಶಿಷ್ಯರ ಸಂಖ್ಯೆ ಬೇಕಾದಷ್ಟು ಬೆಳೆ, ಪ್ರತಿಷ್ಠಿತರಾದದ್ದು ಗುರುಗಳವರು, ಪಾಪ ಬೇಕಾದಷ್ಟು ಜಮೀನಿತ್ತು ಅವರಿಗೆ. ಆದರೆ ಏನಾಗಿತ್ತು ಅಂದ್ರೆ ಅದಕ್ಕೆ ಸರಿ ನೀರಿನ ವ್ಯವಸ್ಥೆ ಇರಲಿಲ್ಲ. ಉತ್ತರ ದಕ್ಷಿಣ ಕನ್ನಡದ ವೈಶಿಷ್ಟ್ಯ ಏನು ಗೊತ್ತಾ, ಮಳೆ ಬಂದ್ರೆ ಹುಚ್ಚಾಪಟ್ಟೆ ನೀರು, ಮಳೆ ನಿಂತರೆ ನೀರೆಲ್ಲ ಮಾಯ ಪರಿಸ್ಥಿತಿ. ಸ್ವಲ್ಪ ಈಗಾಗಲೇ ವಾಟರ್ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ ಇಷ್ಟೊತ್ತಿಗೆ. ಅಷ್ಟು ಮಳೆ ಹೊಡೆದಿರುತ್ತೆ, ನೀರಿನ ಎಲ್ಲ ಸಮುದ್ರತೆ ಎಲ್ಲ ಹೋಗ್ಬಿಡುತ್ತೆ ಆ ಕಡೆ. ಅಂತ ಪರಿಸ್ಥಿತಿ ಬರ್ತಿತ್ತು ಪಾಪ. ಬೇಸಿಗೆ ಸ್ವಲ್ಪ ಮಳೆಗಾಲ ಮುಗಿತೋ ಇಲ್ವೋ, ಜಮೀನಿಗೆ ಎಲ್ಲ ರೀತಿ ಬೆಳೆ ಬರೋದು ಕಷ್ಟವಾಗ್ತಿತ್ತು. ಸಾಮಾನ್ಯ ಹಿಂದಿನ ಕಾಲಕ್ಕೆ ವಿದ್ವಾಂಸರಿಗೆಲ್ಲ ಜಹೀರು ಕೊಡ ಪದ್ಧತಿ ಇತ್ತು. ಉದ್ದೇಶ ಏನು ಅಂದ್ರೆ ಅವರು ವ್ಯವಸಾಯ ಮಾಡ್ಕೊಂಡು ಬದುಕಲಿ ಅಂತಲ್ಲ, ಶಿಷ್ಯರಿಗೆ ಅನ್ನಪಾನ ಕೊರತೆ ಆಗಬಾರದು ವ್ಯವಸ್ಥೆ ಮಾಡ್ತಿದ್ರು ಪಾಪ. ಅನೇಕರು ಏನ್ ಮಾಡಿದ್ರು, ಆಮೇಲೆ ಅದನ್ನ ಶಿಷ್ಯರಿಗೆ ಉಪಯೋಗಿಸ್ಲಿಲ್ಲ, ತಾವೇ ವ್ಯವಸಾಯ ಮಾಡಿ ಶುರು ಮಾಡಿದ್ರಲ್ಲ, ಜ್ಞಾನ ಹೋಯಿತು, ಜಮೀನು ಹೋಯಿತು. ಕೊನೆಗೆ ಜಮೀನುಗಳು ಸರ್ಕಾರ ವಾಪಸ್ ತಗೊಂಡಾಗ ಯಾರೋ ಕೊಟ್ಟರೆ ಯಾರೋ ಕಿತ್ಕೊಂಡ್ಬಿಟ್ರು. ಕೊನೆಗೆ ಅವರು ಶಿಷ್ಯರಿಗೋಸ್ಕರ ಉಪಯೋಗಿಸಿದ್ರೆ ಖಂಡಿತ ಹಾಗೆ ಉಳಿತಿತ್ತು, ದುರುಪಯೋಗವಾಗಿದ್ದಕ್ಕೆ ಹೊರಟೋಯ್ತು ಅಷ್ಟೆ. ಅವರು ಎಷ್ಟೋ ಜಮೀನಿತ್ತು ಪಾಪ, ಏನ್ ಮಾಡೋದು ಯೋಚನೆ ಮಾಡ್ತಾ ಕೂತಿದ್ರು. ಸ್ವಲ್ಪ ಹೈಟ್ ಅಲ್ಲಿ ಬೇರೆ ಇದೆ ಆ ಸೈಡ್ ಅಲ್ಲಿ, ಮತ್ತೆ ನೀರು ಬರೋ ಚಾನ್ಸೇ ಇಲ್ಲ ಅಲ್ಲಿಗೆ, ಆ ತರ ಆಗಿಬಿಟ್ಟಿತ್ತು. ಆಚಾರ್ಯ ನೋಡಿದ್ರಂತೆ, ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ ಆಚಾರ್ಯ ಯಾವುದು ಕೂಡ. ನಾವಾಗ ಮತ್ತೆ ಜ್ಞಾಪಿಸ್ತೇವೆ ಆಚಾರ್ಯರಿಗೆ, ಆಚಾರ್ಯ ಹೀಗೆ ಮಾಡಿ, ಆಚಾರ್ಯ ಹಾಗೆ ಮಾಡಿ ಅಂತ ಮತ್ತೆ ಜ್ಞಾಪಿಸ್ತೇವೆ. ಅವರು ಸರ್ವ ರೋಗ ಸಾಕ್ಷಿಣ ಸುತಮ್ ಶರೈರ್ವ ವರ್ಷ ಸ್ವಾಮಿನ್ ಸರ್ವಾಂತರಾತ್ಮನ್ ಒಳಗಿದ್ದು ತಿಳ್ಕೊಳ್ತಾರೆ ಆಚಾರ್ಯರು. ಅವ್ರೇನ್ ಮಾಡಿದ್ರಂತೆ, ಗುರುಗಳು ನೋಡ್ತಾನೆ ಇದ್ದಾರೆ, ಯಥಾಪರ ಕೈಯಲ್ಲಿ ಕೋಲು ತಗೊಂಡು ನೆಲಕ್ಕೆ ಅಪ್ಪಳಿಸಿದ್ರಂತೆ. ಈಗಾಗಲೇ ಎರಡು ತೀರ್ಥ ಮಾಡಿದ್ದಾರೆ ಆಚಾರ್ಯರು, ಇದು ಮೂರನೇ ತೀರ್ಥ ಮಾಡಬೇಕಾಗಿದೆ ಆಚಾರ್ಯ. ವಾಸುದೇವ ತೀರ್ಥ ಒಂದಾಯ್ತಲ್ಲ, ಈ ತೀರ್ಥ ಮಾಡಕ್ ಹೊರಟಿದ್ದಾರೆ. ತಗೊಂಡು ನೆಲಕ್ಕೆ ಹೊಡೆದರಂತೆ, ಅದ್ ನೀರು ತುಂಬಲಕ್ಕೆ ಶುರುವಾಯ್ತು. ಗುರುಗಳ ಮಠದ ಮುಂದೇನೆ, ಗುರುಕುಲದ ಮುಂದೇನೆ ನೀರು ತುಂಬಲಕ್ಕೆ ಶುರುವಾಯ್ತು. ತುಂಬ್ತಾ ಇದೆ, ಚಿಮ್ತಾ ಇದೆ, ಚಿಮ್ತಾ ಇದೆ. ನೀರು ದೊಡ್ಡ ಬಾವಿ ಆದಾಗ ಆಗ್ತಾ ಇದೆ, ಅಲ್ಲಿ ನಿಲ್ತಾ ಇಲ್ಲ. ಅದು ನೀರು ಉಕ್ತಾ ಇದೆ, ಮತ್ತೆ ಉಕ್ಕಿ ನೀರು ಹರಿತಾ ಇದೆ. ಎಲ್ಲಿ ಹರಿಯುತ್ತೆ ಅಂತ ನೋಡಿದ್ರೆ, ಗುರುಗಳ ಗದ್ದೆನೆಲ್ಲ ಕವರ್ ಮಾಡ್ತಿದೆ ಅಂತ ಹೋಗ್ಬಿಟ್ಟದು. ಇವತ್ತು ಹರಿಯ ಬಾವಿ ಎಲ್ಲರೂ ನೋಡಿದ್ದೀರಾ? ಹರಿಯ ಬಾವಿ ನೋಡಬೇಕು, ದಂಡತೀರ್ಥಕ್ಕೆ ಹೋಗ್ಬೇಕು. ಇವತ್ತು ದಂಡತೀರ್ಥ ಇದೆ, ನೀವು ನೋಡಿ ಅದನ್ನ. ನೀರನ್ನು ಓವರ್ ಫ್ಲೋ ಆಗಿ ಹೋಗ್ತಾ ಇರುತ್ತೆ ಯಾವಾಗಲೂ ಕೂಡ. ಇದು ದೊಡ್ಡ ಮ್ಯಾಜಿಕ್ ಆಚಾರ್ಯ ಮಾಡಿ. ಎಂತ ಬೇಸಿಗೆಯಲ್ಲೂ ಒಣಗೋದಿಲ್ಲ ಅದು, ಎಂತ ಬೇಸಿಗೆಯಲ್ಲೂ ಒಣಗೋದಿಲ್ಲ. ಇಂಥ ಪೂ ಇವತ್ತು ನೋಡುತ್ತೆ, 800 ವರ್ಷ ಆದ್ಮೇಲೆ ಹೀಗೆ ಕಾಣ್ತಿರ್ಬೇಕು, ಅವತ್ತು ಆಗಿರ್ಬೇಕು ಲೆಕ್ಕ ಹಾಕಿ. ಅಷ್ಟೇ ಎಲ್ಲ ಹರಿತಾ ಹರಿತಾ ಮುಂದೆ ನದಿ ಹರಿಯುತ್ತೆ, ನದಿ ಸೇರಿಬಿಡುತ್ತೆ, ಆಮೇಲೆ ಹೋಗ್ಬಿಟ್ಟದು ಆಚಾರ್ಯ. ಆ ನದಿ ಮುಂದೆ ಸಮುದ್ರಕ್ಕೆ ಸೇರುತ್ತೆ. ಆಚಾರ್ಯ ಏನು ಮಾಡಲಿ, ಅದಕ್ಕೊಂದು ಹೊಸ ವೈಶಿಷ್ಟ್ಯ ಸಿಗಲೇಬೇಕು. ಗುರುಗಳು ನೋಡ್ತಾರೆ, ಬಾಯಿ ಬಿಟ್ಟು ಹೇಳಲೇ ಇಲ್ವಾ ಅಲ್ಲ ನಡೆದಿದ್ದೇನು ಅಂದ್ರೆ, ಹಬ್ಬ ಎಂಥ ಶಿಷ್ಯ ಸಿಕ್ಕ ನಮಗೆ ಅನ್ಕೋತಿದ್ದಾರೆ. ಆಚಾರ್ಯರು ಅಲ್ಲಿ ಬಂದ್ರು, ಓದ ನೆಪದಲ್ಲಿ ಬಂದು ಗುರುಗಳಿಗೇನೆ ಒಳ್ಳೆ ಅನುಗ್ರಹ ಮಾಡಿದರು. ಅವರ ಅನ್ನದ ಸಮಸ್ಯೆನೇ ಪರಿಹಾರ ಮಾಡಿಬಿಟ್ರು. ಈ ಹೊಸ ವಿಷಯ ಸರ್ವಮೂಲ ಓದಿದ್ರೆ ಹೊಟ್ಟೆಗೇನು ಗತಿ ಅಂತ ಯೋಚನೆ ಮಾಡಬೇಡಿ, ನೀವು ಹೊಟ್ಟೆ ನನಗೆ ಬಿಟ್ಟುಬಿಡಿ ಅಂತ ಆಚಾರ್ಯ ಹೇಳುತ್ತಾರೆ. ಹೊಟ್ಟೆ ಯೋಚನೆ ಮಾಡಬೇಡಿ, ಸರಿಯಾಗಿ ನೋಡ್ಕೋತೇವೆ ನಾವೀಗ. 800 ವರ್ಷ ಯಾವ್ದಿದೆ ರೀ, ಬೋರ್ವೆಲ್ ಒಣಗೋಗಿ ಹೇಳ್ತಾರೆ ಬೆಂಗ್ಳೂರು, ಎಷ್ಟೋ ಬರೋ ಒಣಗೋಗ್ತದೆ ಬೆಂಗಳೂರೊಳಗೆ, 600-700 ಹೋಗಿರ್ತಾರೆ ಪಾಪ, ಏನೂ ಇಲ್ಲ. ಆಮೇಲೆ ಆಚಾರ ಅವತ್ತು ಹಾಕಿದ್ದು ಇವತ್ತಿಗೂ ಒಣಗಿಲ್ಲ ಅಂತ ಕೇಳಿದರೆ ಎಂಥ ಆಶ್ಚರ್ಯ ಇರಬೇಕು. ಅವರ ಕೈ ಅಮೃತ ಹಸ್ತ ಅಂತ ಹೇಳೋದಕ್ಕೆ ದೊಡ್ಡ ನಿದರ್ಶನ. ನಡೀತೋಯ್ತು ಇದು, ಗುರುಗಳಿಗಂತೂ ಆನಂದದ ಮೇಲೆ ಆನಂದ. ಆಚಾರ ಸಂಪರ್ಕ ಬಂದವರಲ್ಲಿ ಆನಂದ ಪಟ್ಟವರ ದುಃಖದ ಹೆಸರಿಲ್ಲ, ಆನಂದ ತೀರ್ಥರೇ ಅವರು. ಇನ್ನ 2-3 ವರ್ಷ ಇದ್ರು, ಇನ್ನು ಗುರುಕುಲವಾಸ ಮುಗಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ರು. ಅದಕ್ಕೆ ಕಾರಣ ದೇವತೆಗಳ ಪ್ರಾರ್ಥನೆ. ಎಲ್ಲಾ ದೇವತೆಗಳು ಸ್ತೋತ್ರ ಮಾಡಿದ್ರಂತೆ, ಈ ಸ್ವಾಮಿನ್ ದುಷ್ಟಾನ್ ದಮಯ ದಮಯ ಸ್ವಾನ್ ಪ್ರಮದಯನ್ ಗುಡಾನ್ ಗುಡಾನ್ ವಿಷ್ಣು ಕಥಯ ಕಥಯ. ಸ್ವಾಮಿ ಈ ಗುರುಕುಲವಾಸ ನೆವನೆ ಮಾಡಿಕೊಂತ್ಕೊಂಡ್ಬಿಟ್ರೆ ಮುಂದೆ ಹೇಳೋದು ಯಾವಾಗ ನೀವು, ನಮಗೆಲ್ಲ ತತ್ವ ತಿಳಿಯೋದು ಯಾವಾಗ? ಶಿಷ್ಯರಿಗೆಲ್ಲ ಕೂಡ ಹೇಳಿ ಕೇಳಿ ಗುರುಕುಲವಾಸ ನಿಮಗೆ ಬೇಡ, ನೀವೇ ಗುರುಗಳು, ಇನ್ಯಾವ ಗುರುಕುಲವಾಸ ಬೇಕು ನಿಮಗೆ? ಇನ್ ಯಾತಕ್ಕೆ ಇಷ್ಟೆಲ್ಲ ಮಾಡಿದ್ರಿ? ಲೋಕ ಶಿಕ್ಷಣಕ್ಕೆ ಅಂತ ಮಾಡಿದ್ದೀರಿ. ಮನುಷ್ಯ ಹುಟ್ಟಿದ ಮೇಲೆ ಗುರುಗಳ ಹೋಗಲೇಬೇಕು, ತಿಳಿಲೇಬೇಕು. ಜ್ಞಾನಾದಿ ಗೂಹನ ಮುತಾಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸತ್ ಭಗವಾನ್ ಗುರೌಚ. ಕೃಷ್ಣ ಉಜ್ಜಯಿನಿಯಲ್ಲಿ ಸಾಂದೀಪಿನಾಚಾರ್ಯ ಹತ್ರ ಹೋಗಿ ಕಲಿತಂತೆ ಮಾಡಿದ ಲೋಕಕ್ಕೆ ಪಾಠ ಕಲಿಸಲಿಕ್ಕೆ. ಆಚಾರ್ಯರು ಈ ತೋಟಂತೆಲ್ಲಾಯರ ಹತ್ರ ಕಲಿತಂತೆ ಮಾಡಿದರು. ಹರಿಯಾಗಿ ಅವನು ಸರ್ವಜ್ಞ, ವಾಯುದೇವರು ಇವರು ಪೂರ್ಣ ಪ್ರಜ್ಞರು, ನಿಮಗೇನೂ ಬೇಡ, ದಯವಿಟ್ಟು ನೀವು ಬೇಗ ಲೋಕೋದ್ಧಾರ ಮಾಡಿದ್ದ ಪ್ರಾರ್ಥನೆ ಮಾಡಿದಾಗ ಆಚಾರ್ಯರು ಸರಿ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಹೋಗೋಕ್ಕಿಂತ ಮುಂಚೆ ಗುರುದರ್ಶನ ಕೊಟ್ಟು ಹೋಗಬೇಕಲ್ಲ, ನಮ್ಮ ಶಾಸ್ತ್ರೀಯ ಪದ್ಧತಿ. ಲೌಕಿಕ ಪದ್ಧತಿ ಏನು ಗೊತ್ತಾ? ಫೀಸ್ ಕಟ್ಟೆ ಅಡ್ಮಿಟ್ ಆಗಬೇಕು ಅವನು, ಲೌಕಿಕದ ಪದ್ಧತಿ. ಶಾಸ್ತ್ರದಲ್ಲಿ ಹಾಗಲ್ಲ, ಓದು ಮುಗಿದ್ಮೇಲೆ ಅಡ್ಮಿಟ್ ಫೀಸ್ ಕೊಡಬೇಕು. ಇದು ಆಶ್ಚರ್ಯ. ಓದು ಮುಗಿದ್ಮೇಲೆ ಫೀಸು, ಅಧ್ಯಾತ್ಮ ಓದೋದಕ್ಕಿಂತ ಮುಂಚೆ ಫೀಸು. ಓದು ಬಿಡು ಫೀಸ್ ಕೊಡು ಅಷ್ಟೇ, ಅದು ಓದೋಕ್ಕಿಂತ ಮುಂಚೆ ಅಲ್ಲ. ಓದ್ತೀವೋ ಬಿಡ್ತೀವೋ, ಫೀಸ್ ಅಂತೂ ಇಟ್ಟುಬಿಡು, ಇಷ್ಟೇ ಲೌಕಿಕ ಅಂದ್ರೆ ಇಷ್ಟೇ. ಅದು ಹಾಗಲ್ಲ, ಕೊನೆಗೆ ಗುರುದಕ್ಷಿಣೆ ಅದು ಆಪ್ಷನ್, ಮತ್ತೆ ಕಂಪಲ್ಸರಿ ಅಲ್ಲ. ಆಚಾರ್ಯ ಹೇಳಿದ್ರೆ ಗುರುದಕ್ಷಿಣೆ ಕೊಡಬೇಕು ಗುರುಗಳಿಗೆ ಅಂತ ತೀರ್ಮಾನ ಮಾಡ್ಕೊಂಡು. ಅವ್ರು ಏನ್ ಕೊಟ್ಟರು ಕೂಡ ಇದಾಗ ಯುನಿಕ್ ಆಗಬೇಕಲ್ಲ, ಅವ್ರು ಕೂಡ ಯಾರಿಗೂ ಕೊಡಕ್ ಬರೋದಿಲ್ಲ. ಕೃಷ್ಣ ಗುರುದಕ್ಷಿಣೆ ಕೊಟ್ಟ, ಸತ್ತ ಗುರುಪುತ್ರನೇ ಬದಿಸಿಕೊಟ್ಟು ಬಿಟ್ಟ, ಇವರು ಗುರುದಕ್ಷಿಣೆ ಕೊಡಬೇಕಲ್ಲ. ತಲ್ಲೋ ವಾಸಿ ಮಾಡಿದ್ದಾರೆ ಗುರುಪುತ್ರನಂದು. ಗುರುಗಳೇ ಸ್ವಲ್ಪ ಬನ್ನಿ ಅಂತ ಕರೆದ್ರಂತೆ, ಏಕಾಂತದಲ್ಲಿ ಕೂತ್ಕೊಂಡ್ರಂತೆ. ನಾನು ಐತರೇ ಶ್ರುತಿಯನ್ನು ಹೇಳ್ತೇನೆ, ಅದಕ್ಕೆ ಅರ್ಥವನ್ನು ಹೇಳ್ತೇನೆ, ಸ್ವಲ್ಪ ಅದನ್ನು ಸರಿ ಇದೆಯಾ ನೋಡಿ ಅಂತ ಕೇಳಿದರಂತೆ. ಸಾಕ್ಷಾತ್ ಅಥೋಪನಿಷದೋ ವಿಹುರೈತರೇಯ್ಯಾಹ ಪಾಠಚ್ಛಲೇನ ವಿಭುಃ ವಿಜನೇ ಅರ್ಥರಸಾನ್ಬ್ರುವಾಣಃ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂಸಃ. ಐತರೇಯ ಉಪನಿಷತ್ತು ನಾಚಿಕೊಂಡಿದ್ದಾರೆ ಆಚಾರ್ಯರು. ಉಪನಿಷತ್ ಹೇಳೋದು ಅರ್ಥ ಹೇಳೋದು, ಉಪನಿಷತ್ ಹೇಳೋದು ಅರ್ಥ ಹೇಳೋದು, ಸರಿ ಇದೆಯಾ ನೋಡ್ರಿ ಅಂತ ಹೇಳೋದು. ಆ ಗುರುಗಳಿಗೋ ತಲೆ ತಿರುಗಿ ಹೋಗ್ತಾ ಇದೆ. ಐತರೇಯ ಉಪನಿಷತ್ತು ಬಹಳ ಅತ್ಯಂತ ಜಟಿಲವಾದ ಉಪನಿಷತ್ತು. ಎಲ್ಲ ಉಪನಿಷತ್ತು ಓದೋದೇ ಒಂದು ರೀತಿ, ಐತರೇಯ ಓದೋದೇ ಒಂದು ರೀತಿ, ಅಬ್ಸ್ಟ್ರಾಕ್ಟ್ ಉಪನಿಷತ್ತು, ಏನು ಅರ್ಥನೇ ಆಗೋದಿಲ್ಲ ಅಂತ ಉಪನಿಷತ್ತು. ಪ್ರಕೃತಿ ಶಾಸ್ತ್ರ ಉಲ್ಲೇಖ ಆಗದೆ ಅದರೊಳಗೆ ಅಂತ ಉಪನಿಷತ್ತನ್ನು ಆಚಾರ್ಯ ಬಿಡಿಸಿ ಹೇಳ್ತಾ ಇದ್ದಾರೆ. ಗುರುಗಳಿಗೆ ಆನಂದ, ಗೋವಿಂದ ಭಕ್ತಿ ಮುಚಿತಾಂ, ಹರಿ ಸರ್ವೋತ್ತಮತ್ವಾದಿ ಪ್ರಮೇಯಗಳೆಲ್ಲ ಅರ್ಥವಾಗ್ತಾ ಇದೆ. ಗುರುದಕ್ಷಿಣೆ ಕೊಟ್ಟಿದ್ದು ಎಂಥ ಗುರುದಕ್ಷಿಣೆ ಕೊಟ್ಟರು ಅಂದ್ರೆ ಅದು ಮೋಕ್ಷದ ಗೋವಿಂದ ಭಕ್ತಿಯನ್ನೇ ಗುರುದಕ್ಷಿಣೆಯಾಗಿ ಕೊಟ್ಟುಬಿಟ್ರು. ಅಂದ್ರೆ ಗುರುಗಳಿಗೆ ಜ್ಞಾನ ಭಿಕ್ಷೆಯನ್ನೇ ಕೊಟ್ಟರಂತೆ. ಅದು ಗುರುಕುಲ ವಾಸ ಮಾಡಿ ತಾವು ಜ್ಞಾನ ಪಡೀಲಿಕ್ಕಲ್ಲ, ಗುರುಗಳಿಗೆ ಜ್ಞಾನ ಕೊಡ್ಲಿಕ್ಕೋಸ್ಕರ ಆಚಾರ್ಯ ಹಾಗೆ ಮಾಡ್ತಾ ಇದ್ದಾರೆ. ಇಂಥ ಗುರುದಕ್ಷಿಣೆ ಕೊಟ್ಟವರು ಯಾರು? ಒಬ್ಬ ಕೃಷ್ಣ, ಒಬ್ಬ ಆಚಾರ್ಯರು. ಅವನು ಸರ್ವೋತ್ತಮನಾಗಿ ಹಾಗೆ ಮಾಡಿದ, ಜೀವೋತ್ತಮರಾಗಿ ಹೀಗೆ ಮಾಡ್ತಾರೆ. ನಿಜವಾಗಲೂ ಗುರುಗಳೇ ಬೇಕಿಲ್ಲ ಅಂತಕ್ಕಂಥ ಮಹಾನುಭಾವರು ಇವರು. ಅಷ್ಟು ಮಾಡಿ ಒಂದು ಸೂಕ್ಷ್ಮ ವಿಚಾರವನ್ನು ವಿಶ್ವಪತಿ ತೀರ್ಥರು ಬರೀತಾರೆ ವಾಯುಸ್ತುತಿ ವ್ಯಾಖ್ಯಾನದೊಳಗೆ. ಭೂತ್ವ ಕ್ಷೇತ್ರೇ ವಿಶುದ್ಧೇ ಜಯಗುಣ ನಿಲಯೇ ಅಂತ ಹೇಳಬೇಕಾದ್ರೆ, ಪುನರಪಿ ಬದರೀಂ ಪ್ರಾಪ್ಯ